श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसहर्नसे उत्तुङ्गवात्तरङ्गाय मध्वदुग्धार्थये नमः। गुरुमखिलगुणज्ञम् सत्गुणैकाशुवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराकृतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुम् नमः। ब्रह्मचर्य हरिप्रीति सुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वाजराजपदद्वन्द्वा वारिजासक्तमानसान् विश्वप्रिय गुरून् वन्दे मन्दोऽहम् धीविशुद्धये। सत्यम् सत्यम् पुनः सत्यम् विश्वतीर्थप्रसादतः सर्वे कामा भवन्त्येव शुभो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम्। अज्ञानतिमिरच्छेदम् बुद्धिसम्पत्प्रदायकम् विज्ञानविमरम् शान्तम् विजयाख्यगुरुम् भजे। श्रीगुरुभ्यो नमः हरिः ओम्। ओम् जन्माद्यस्य यतोन्मजादिदरदश्चार्थेष्वभिघ्नस्वराट तेने ब्रह्महृदायादिकवये मुह्यन्तियम् सूरयः तेजो वारि मृदाम् यथा विनिमयो यत्र त्रिसर्गम् रुषा धाम्ना स्वेन सदा निरस्तभोकम् सत्यम् परम् धीमहि। श्रीगुरुभ्यो नमः हरिः ओम्। वसुदेव नारदरन्न ಭಗವತ್ ತತ್ವಜ್ಞಾನವನ್ನು ಉಪದೇಶ ಕೊಡಿ, ಭಗವಂತ ಯಾವ ಭಾಗವತ ಧರ್ಮಗಳನ್ನು ಕೇಳಿದ ಕೂಡಲೇ ಶ್ರವಣಾದೇವ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡುವುದಿರಲಿ, ಶ್ರವಣ ಮಾಡಿದ್ದರಿಂದಲೇ ತನ್ನನ್ನು ತಾನು ಕೊಟ್ಟು ಬಿಡುತ್ತಾನೆ ಅಂತ ಹೇಳುತ್ತಾರೆ. ಅಂಥ ಭಾಗವತ ಧರ್ಮಗಳನ್ನು ಕೊಡುತ್ತು ನಮಗೆ ತಿಳಿಸಿಕೊಡಿ ಎಂದಾಗ ನಿಮಿಚಕ್ರವರ್ತಿ ವಿದರ್ಭ ದೇಶದ ರಾಜ ನಿಮಿಚಕ್ರವರ್ತಿ ಸತ್ರಯಾಗವನ್ನು ಮಾಡುತ್ತಾ ಇದ್ದ. ಅಂಥ ಕಾಲಕ್ಕೆ ಆತನ ಯಾಗಕ್ಕೆ 9 ಜನ ವೃಷಭನಾಮಕ ಭಗವಂತನ ಮತ್ತು ಜಯಂತಿ ದೇವಿಯ ಮಕ್ಕಳು ಬರ್ತಾ ಇದ್ದಾರೆ. ಜಯಂತಿಯರು ಅಂತ ಮಹಾನುಭಾವರು. ಅವರು ಯಥೇಷ್ಟ ಆತ್ಮಕಥೆಯ ಎಲ್ಲಿಗೆ ಹೋಗಬೇಕಂದ್ರೂ ಕೂಡ ಯಾರನ್ನೂ ಕೇಳಿಕೋಬೇಕಾಗಿಲ್ಲ, ಎಲ್ಲಾ ಕಡೆ ಭಗವದ್ ದರ್ಶನ ಮಾಡುತ್ತಾ ಎಲ್ಲಾ ಕಡೆ ಹೊರಡುವಂಥವರು ಮಹಾನುಭಾವರು. ಉದ್ಧಾರ ಮಾಡಲಿಕ್ಕೆ ಹೊರಡುತ್ತಾರೆ ಜ್ಞಾನಿಗಳಾದವರು. ಸಜ್ಜನರನ್ನು ಉದ್ಧಾರ ಮಾಡುವುದೇ ಅವರ ತಾತ್ಪರ್ಯ. ಅಂಥ ರೀತಿಯಲ್ಲಿ ಹೊರಟಂಥವರು ಎದುರಿಚ್ಛೆಯ ಭಗವಂತನ ಇಚ್ಛೆಯಿಂದಾಗಿ ನಿಮಿಚಕ್ರವರ್ತಿಯ ಛತ್ರಯಾಗಕ್ಕೆ ಬರ್ತಾ ಇದ್ದಾರೆ. ಅಂಥ ಕಾಲದಲ್ಲಿ ರಾಜ ಬಂದವರನ್ನ ಸತ್ಕಾರ ಮಾಡಿ ತಲೆಬಾಗಿ ನಮಸ್ಕಾರ ಮಾಡುತ್ತಾ ಇದ್ದಾನೆ. ಪಾರ್ಶ್ವದಾಂಗೋ ಮಧುದ್ವಿಷ, ಭಗವಂತನ ಪಾರ್ಶ್ವದರಂತೆ ಬಂದಿದ್ದೀರಾ ನೀವು. ಭಗವಂತನ ವಾರ್ತೆಯನ್ನ ಹೊತ್ತುಕೊಂಡು ಎಲ್ಲರಿಗೂ ಭಗವಂತನ ಚಿಂತನೆಯನ್ನ ಕೊಡತಕ್ಕಂಥವರು ನೀವು. ನಿಮ್ಮಂಥವರ ಸಂಘ, ದೊಡ್ಡವರ ಸಂಘ, ಕ್ಷಣಾರ್ಧ ಆದರೂ ಕೂಡ, ಅರ್ಧ ಕ್ಷಣ ಆದರೂ ಕೂಡ ದೊಡ್ಡ ಸಂಪತ್ತು ಜನರಿಗೆ ಅಂತ ತಿಳಿಸಿಕೊಡ್ತಾ, ಒಂದು ವೇಳೆ ನಮಗೆ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇದ್ದರೆ ತಾವು ನನಗೆ ಭಾಗವತ ಧರ್ಮಗಳನ್ನು ಕುರಿತು ತಿಳಿಸಿಕೊಡಿ. ಧರ್ಮಾನ್ ಭಾಗವತಾನ್ ಬುರುತ ಇದಿನ ಶ್ರುತಯ ಕ್ಷಮಂ. ಆವಾಗ ಒಬ್ಬೊಬ್ಬರು ಒಬ್ಬೊಬ್ಬರು ಶುರು ಮಾಡುತ್ತಾ ಇದ್ದಾರೆ. ಹರಿ, ಕವಿ, ಅಂತರಿಕ್ಷ, ಪ್ರಬುದ್ಧ, ವಿಪಲಾಯನ, ಆವಿರ್ಹೋತ್ರ, ದ್ರುಮಿರ, ಚಮಸ, ಕರಭಾಜನ ಅಂತ 9 ಜನ ಭಗವಂತನ ಅದ್ಭುತವಾದ ತತ್ವಗಳನ್ನು ತಿಳಿಸಿಕೊಳ್ಳಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಮೊದಲನೆಯವರು ಹೇಳುತ್ತಾರೆ, ಮನ್ಯೇ ಅಕುತಶ್ಚಿತ್ ಭಯಂ ಅಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ಉದ್ವಿಗ್ನ ಬುದ್ಧೇ ಅಸದಾತ್ಮ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀ. ಅಯ್ಯ, ಸಂಸಾರ ಅಂದ್ರೆ ಭಯ. ಭಯಕ್ಕೆ ಎರಡನೇ ಹೆಸರೇ ಸಂಸಾರ, ಅಥವಾ ಸಂಸಾರದ ಎರಡನೇ ಹೆಸರೇ ಭಯ. ಯಾವಾಗಲೂ ಭಯ. ಶರೀರ ಬಂದಾಗಲಿಂದ ಭಯ, ಎಲ್ಲಿ ಶರೀರ ಹೋಗಿಬಿಡುತ್ತೋ ಅಂತ. ಸತ್ತವರನ್ನು ನೋಡಿದಾಗೆಲ್ಲ ಭಯ, ನಾನೇ ಯಾವಾಗ ಹೋಗ್ತೀನೋ ಎಂಬ ಭಯ. ನಮ್ಮವರು ಯಾವಾಗ ಹೋಗ್ತಾರೋ ಅಂತ ಭಯ. ಪದಾರ್ಥಗಳು ನನ್ನ ಎಲ್ಲಿ ಬಿಟ್ಟು ಹೋಗುತ್ತೋ ಎಂಬ ಭಯ. ಎಲ್ಲಿ ಪಕ್ಕದವರು ನಾಲ್ಕೈದು ಫ್ಲ್ಯಾಟು ಎಲ್ಲ ಇತ್ತು, ಇದ್ದಕ್ಕಿದ್ದಂಗೆ ರೋಟಿಗೆ ಬಂದು ರೆಂಟಿಗೆ ತಗೊಂಡು ಚಿಕ್ಕ ಮನೆಯಲ್ಲೇ ಇದ್ದಾರೆ, ಎಲ್ಲ ಹೊರಟೋಯ್ತು ಅವರಿಗೆ. ನಮ್ದೆವಾಗ ಹೋಗುತ್ತೋ, ಯಾರಿಗೇನಾಗುತ್ತೋ, ಟೆನ್ಷನ್ ಇದ್ದೇ ಇರುತ್ತೆ. ಉದ್ಯೋಗ ಇವತ್ತಿದೆ, ನಾಳೆನಾಗುತ್ತೋ. ಭಯ ಇಲ್ಲದವರು ಯಾರು? ಎಲ್ಲರಿಗೂ ಯಾವುದೋ ಒಂದು ಭಯ, ಇವತ್ತೊಂದು ಹೋದರೆ ನಾಳೆ ಒಂದು ಭಯ. ಈ ಭಯ ಇರುವುದನ್ನೇ ಸಂಸಾರ ಅಂದು. ಸರಿ, ಭಾಗವತದಲ್ಲಿ ನಮಗೇನು ಹೇಳಲಿಕ್ಕೆ ಹೊರಟಿದ್ದೀರಾ? ಯಾವ ಸಂಸಾರ ಅಂದ್ರೆ ಭಯದ ಸಾಗರವೋ, ತೆರೆಗಳು, ಭಯದ ತೆರೆಗಳು ಬರ್ತಾನೆ ಇರುತ್ತೋ, ಅಂತ ಸಂಸಾರದಲ್ಲೇ ನಿಶ್ಚಿಂತೆಯಾಗಿರತಕ್ಕಂಥ ಒಂದು ಮಾರ್ಗವನ್ನ ಹೇಳಿಕೊಡುತ್ತೇವೆ ಅಂತ ಹೇಳುತ್ತಾರೆ. ಹೌದಾ? ಹಾಗಾದರೆ ಅದು ಯಾವ ಮಾರ್ಗ? ಹೇಗಾದರೆ ಅದನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ? ಉತ್ತಮವಾದ ಚುಟುಕಾದ ಮಾರ್ಗವನ್ನು ಹೇಳಿಕೊಡ್ತಾರೆ. ಅಚ್ಯುತಸ್ಯ ಪಾದಾಂಬುಜ ಉಪಾಸನಂ ಅತ್ರ ನಿತ್ಯಂ. ಅತ್ರ, ಈ ಒಂದು ಸಂಸಾರದಲ್ಲಿ, ಈ ಒಂದು ಮನುಷ್ಯ ದೇಹದಲ್ಲಿ, ಅತ್ರ ಈ ಹೃದಯ ಕಮಲದಲ್ಲಿ, ಅಚ್ಯುತ ಅಂದರೆ ಬಿಂಬಮೂರ್ತಿ, ನಮ್ಮನ್ನ ಎಡಬಿಡದೆ ಇರುವಂಥವ, ಅವನ ಪಾದಾಂಬುಜವನ್ನ ಉಪಾಸನೆ ಮಾಡಿದರೆ ನಮಗೆ ಭಯ ಎಂಬುದು ಹೋಗಿಬಿಡುತ್ತೆ. ಭಗವಂತನ ಪಾದ ಅಂಬುಜ ಅಂತಂದ್ರು, ಪಾದ ಕಮಲ. ದೇವರ ಪಾದವನ್ನ ಕಮಲ ಅಂತ ಯಾಕೆ ಹೇಳಿದರು ಅಂದ್ರೆ, ಹೇಳುತ್ತಾರೆ ಕಮಲ ಸುಂದರ ಸುನ್ನಿತ, ಆದರೆ ಮಿಕ್ಕ ಪುಷ್ಪಗಳೂ ಇವೆ, ಸುಂದರವಾಗೂ ಇವೆ ಸುನ್ನಿತವಾಗೂ ಇವೆ, ಕಮಲಕ್ಕೆ ಯಾಕೆ ಹೋಲಿಸಬೇಕು ದೇವರ ಪಾದವನ್ನ ಅಂತ ಹೇಳಿದರೆ, ಕಮಲ ನೀರಲ್ಲೇ ಇರುತ್ತೆ, ನೀರಿನ ಅಂಟಿರಲ್ಲ. ಮಿಕ್ಕ ಹೂಗಳಿಗೆ ಹಾಗಲ್ಲ, ನೀರಿನ ಅಂಟಿರುತ್ತೆ. ಅವು ನೀರಿಂದೇ ಬೆಳೆಯೋದು, ಇದು ನೀರನ್ನೇ ಕುಡಿದು ಬೆಳೆಯೋದು, ಆದರೆ ನೀರಿನ ಅಂಟಿರಲ್ಲ, ನೀರಲ್ಲೇ ಇರುತ್ತೆ. ಹಾಗೆ ಭಗವಂತ ಇಡೀ ಜಗತ್ತಿನಲ್ಲಿ ಎಲ್ಲರೊಳಗೆ ವ್ಯಾಪಿಸಿದ್ರೂ ಕೂಡ ಯಾರಿಂದ ಅಂಟಿಲ್ಲ, ಯಾವುದರಿಂದ ಅಂಟಿಲ್ಲ, ಪ್ರಶಾಂತವಾಗಿದ್ದಾನೆ. ಅವನು ಅಂಟಿಲ್ಲದವ ಅಂದರೆ ಅಸಂಗ. ಯಾವಾಗಾದರೆ ನಾವು ಸಂಸಾರದಿಂದ ನಮಗೆ ಬಿಡುಗಡೆ ಆಗಬೇಕು, ಸಂಸಾರದಲ್ಲಿದ್ದರೂ ಕೂಡ ಇಲ್ಲದಂತೆ ಇರಬೇಕು, ಸಂತೋಷವಾಗಿರಬೇಕು ಅಂತ ಮನಸ್ಸಿಗೆ ಬಂತ, ಆವಾಗ ನಮ್ಮ ಹೃದಯದಲ್ಲಿರುವ ಪರಮಾತ್ಮನನ್ನ ಅಂಟಿಲ್ಲದವ ಅಸಂಗ ಅಂತ ಚಿಂತನೆ ಮಾಡುತ್ತಾ ಬಂದರೆ ನಮಗೂ ಕೂಡ ಭಗವಂತ ಎಲ್ಲದರ ಅಂಟನ್ನ ಕಳೀತಾ ಬರ್ತಾನೆ. ಇದು ಮೂಲ ಸೂತ್ರವನ್ನೇ ತಿಳಿಸಿಕೊಡುತ್ತಾರೆ. ಇಲ್ಲಿ ಪ್ರಧಾನವಾದ ಯಾವುದು ಅಂದರೆ, ನಮಗೇನು ಬೇಕೋ ತಿಳಿಯಬೇಕು, ಅದು ಕೊಡೋದು ಯಾರು ಅಂತ ತಿಳಿಯಬೇಕು, ನಾವೇ ಪಡ್ಕೊಳ್ಳೋದ ಅಥವಾ ಯಾರಾದರೂ ಕೊಡ್ತಾರೆ, ಅದು ಹೇಗೆ ಕೊಡುತ್ತಾರೆ, ಏನು ಮಾಡಿದರೆ ಕೊಡುತ್ತಾರೆ, ಇದು ತಿಳಿಯಬೇಕು. ನಮಗೆ ಜೀವನದಲ್ಲಿ ಏನೇನು ಬೇಕೋ ಎಲ್ಲ ಕೊಡೋದು ಅವನೊಬ್ಬ ಹರಿ ಮಾತ್ರ. ಅವನೇ ಎಲ್ಲರ ಮೂಲಕ ಕೊಡುತ್ತಾನೆ. ಅವ ಕೊಡಬೇಕಾದರೆ ಒಂದೇ ಸೂತ್ರ, ನಮಗೇನು ಬೇಕೋ ಅದು ಅವನ ಹತ್ರ ಇದೆ ಅಂತ ಚಿಂತನೆ ಮಾಡಿದರೆ ಸಾಕು, ನಮಗೆ ಕೊಡುತ್ತಾನೆ. ಇದೇ ಗುಣಚಿಂತನ ಅಂದರು ಭಗವಂತ. ಅವ ಅಂಟಿಲ್ಲದವ, ಅವನನ್ನ ಅಂಟಿಲ್ಲದವ ಅಂತ ನಾವು ಚಿಂತನೆ ಮಾಡುತ್ತಾ ಬಂದರೆ ನಮ್ಮನ್ನೂ ಅಂಟಿಲ್ಲದವರಂತೆ ಮಾಡಿಬಿಡುತ್ತಾನೆ ಸಂಸಾರದಲ್ಲಿ. ಇದನ್ನು ತಿಳಿಸಿಕೊಟ್ಟು ಮುಂದೆ ಹೇಳುತ್ತಾರೆ, ಸಾಧನೆ ಅಂದರೆ ಏನು? ಸಾಧನೆ ಅಂದರೆ ಗೊತ್ತು ನಮಗೆ, ಬೆಳಿಗ್ಗೆದ್ದು ಸ್ನಾನ, ಆಚಮನ, ಸ್ನಾನ, ಗುರುಮಂತ್ರ, ನಾವು ಸಂಧ್ಯಾ ಪೂಜಾ, ನೀವು ಸುಳಾದಿಗಳು, ಅದು ಇದು ಹೇಳೋದು, ಮಧ್ಯಾಹ್ನ ಒಂಚೂರು ದೇವ್ರ ಬೆಳಿಗ್ಗೆ ದರ್ಶನ ಮಾಡೋದು, ಮಧುರ ದರ್ಶನವೋ ಶ್ರೀಪಾರಾಯಣ ಮಠಕ್ಕೋ ಎಲ್ಲಿಗೆ ಹೋಗೋದು, ದರ್ಶನ ಮಾಡಿಕೊಂಡು ಬರೋದು, ಒಂದಿಷ್ಟು ಊಟ ಮಾಡೋದು, ವಿಶ್ರಾಂತಿ, ಸಂಜೆ ಒಂದು ಗಂಟೆ ಪ್ರವಚನ, ಮತ್ತು ಮನೆಗೆ ಹೋಗೋದು, ಫಲಾರವೋ ಊಟವೋ ಹಾಲೋ ಎಲ್ಲ ಮುಗಿಯಿತು, ರಾತ್ರಿ ಮಲಗೋದು, ಸ್ವಲ್ಪ ಟಿವಿ ನೋಡಿ, ಅಲ್ವಾ? ಇಷ್ಟೇ ನಾರ್ಮಲ್ ಇದು, ಇದಕ್ಕಿಂತ ಹೆಚ್ಚಿಲ್ಲ. ಇದೆ ಸಾಧನ ಅಂದರೂ, ಸಾಧನ ಅಂದ್ರೆ ಏನು ಅಂತ ಪರಿಚಯ ಆಗಲಿ. ಅದಾಗದಿದ್ದರೆ, ಸಾಧನೆಯ ಕಲ್ಪನೆಯೇ ಇಲ್ಲದಿದ್ದರೆ ಇದೇ ದೊಡ್ಡ ಸಾಧನ ಅಂತ ಕೂತು ಬಿಡುತ್ತೇವೆ. ಹಾಗಾದ್ರೆ ಇವೆಲ್ಲ ಸಾಧನೆ ಅಲ್ಲೇನು ಅಂದ್ರೆ, ಹೌದು ಇನ್ನೊಂದು ಬರಲಿಕ್ಕೆ ಇವು ಸಾಧನೆಗಳು, ಅದು ಬರಲಿಲ್ಲ ಇವಿದ್ದು ಅರ್ಥ. ಯಾವುದು ಬರಬೇಕು ಹೇಳುತ್ತಾರೆ? ಸಾಧನೆ ಅಂದ್ರೆ ಪ್ರಧಾನ ಸಾಧನೆ, ಏನ ಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋಹೋ ಇದಮೇವ ಸಾಧನ ಮೀರಿತಂ. ಸಾಧನೆ ಅಂದ್ರೆ ಇದಪ್ಪ ಅಂದ್ರು. ಏನು? ಬದುಕಿದಷ್ಟು ಕಾಲ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪದಾರವಿಂದದಲ್ಲಿ ಮನಸ್ಸು ಆದರಪೂರ್ವಕವಾಗಿ ನಿಲ್ಲುವುದೇ ಸಾಧನ. ಹಾಗಾದ್ರೆ ಇವತ್ತಿನ ದಿವಸ ಸಾಧನ ಆಯಿತು ಅಂತ ನಾವು ನೋಡಿಕೊಳ್ಳಬೇಕಾ? ರಾತ್ರಿ ಮಲಗುವ ಮುಂದೆ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ನನ್ನ ಮನಸ್ಸು ದೇವರಲ್ಲಿ ಎಷ್ಟು ಕಾಲ ನಿಂತಿದೆ ಅಂತ ನೋಡಿಕೊಂಡ್ರೆ ಅಷ್ಟೇ ಕಾಲ ಸಾಧನೆ ಆಗಿದೆ ಅಂತ ಮೇಲೆ ಲೆಕ್ಕ. ಅಲ್ಲ, ಈ ತಂಬಿಗೆ ತೊಳೆದದ್ದು, ಅದು ತೊಳೆದದ್ದು, ಇದು ಮಾಡಿದ್ದು, ಅಲ್ಲಿ ಇದಿಟ್ಟದ್ದು, ಇವೆಲ್ಲ ಅದು ಬರಲಿಕ್ಕೆ, ಅದೇ ಬರಲಿಲ್ಲ, ಇವೆಲ್ಲ ಮಾಡಿ ಶ್ರಮಯೇವ ಹಿ ಕೇವಲಂ ಅಂತ ಅವಾಗ ನಮಗೆ ಮನಸ್ಸಿಗೆ ಬರುತ್ತೆ. ನಾವು ದೇವರ ಚಿಂತನೆ ಮಾಡುವುದೇ ಬೆಳಿಗ್ಗೆ ಪೂಜಾ ಕಾಲಕ್ಕೆ ಒಂದು ಗುರು ಮಂತ್ರ, ಅದು ಮಾಡೋ ಕಾಲಕ್ಕೆ ಒಂದು ಗಂಟೆ ದೇವರಿಗೆ ಡೊನೇಟ್ ಮಾಡ್ತೀವಿ. ಇರೋದೆಷ್ಟು? 24 ತಾಸು. ಆ 24 ತಾಸಲ್ಲಿ ನಿದ್ದೆ ಎಷ್ಟು ಹೇಳಬಾರದು, ಸೀಕ್ರೆಟ್. 8 ಡೆಫಿನೆಟ್. ರಾತ್ರಿ ಮಧ್ಯಾಹ್ನ 1-2 ತಾಸು ಇರಬೇಕಲ್ಲ. 10 ಗಂಟೆ ನಿದ್ದೆ ಹೋಯ್ತು, ಉಳಿದದ್ದೆಷ್ಟು? 14 ಗಂಟೆ. ಅದರಲ್ಲಿ ದೇವರಿಗೆ ಡೊನೇಟ್ ಮಾಡಿದ್ದೆಷ್ಟು? 1 ಗಂಟೆ ಅಲ್ವಾ? ಸಾಕು, ಹೆಚ್ಚು ಬೇಡ. 1 ಗಂಟೆ ಕೊಟ್ಟು ಉಳಿದದ್ದೆಷ್ಟು? 13 ಗಂಟೆ. ಈ 13 ಗಂಟೆ ಏನು ಮಾಡಿದ್ರಾ ಅಂತ ಕೇಳ್ತಾ ನಮಗೆ ಆ 1 ಗಂಟೆ ದೇವರ ಹತ್ರ ಕೂತಾಗಲೇನೆ ನಾನಾ ಆಲೋಚನೆ ಬರುತ್ತೆ. ಅಲ್ಲಿ ಕೂತಾಗಲೇನೆ ಇವತ್ತು ಮಾಡಬೇಕಾಗಿದ್ದು, ನಾಳೆ ಮಾಡಬೇಕಾಗಿದ್ದು, ಯಾರ್ಯಾರೋ ಏನೇನೋ ಹೇಳಿದ್ದೆಲ್ಲ ಅವಾಗೇ ನೆನಪಾಗುತ್ತೆ. ಅವಾಗ ಎಲ್ಲ ಫೋನ್ ಬರ್ತಾ ಇರುತ್ತೆ. ಆ ಕಾಲಕ್ಕೆ ನಮ್ಮವ್ರು ಕೇಳ್ತಾ ಇರ್ತಾರೆ, ಯಾರಿಗೇನು ಹೇಳಬೇಕು ಅಂತ ಕೇಳುತ್ತಾರೆ. ಅವರೆಲ್ಲ ಅಲ್ಲಿ ಕೂತೇ ಹೇಳ್ತಾ ಇರ್ತಾರೆ, ಅದರೊಳಗೆ ಪೂಜಾ ಮುಗಿದೋಗ್ತಾ ಇರುತ್ತೆ. ಯಾಕೆ? ಮತ್ತೆ ಟೈಮ್ ಇರಲ್ಲ ಮಿಕ್ಕ ಪೂಜಾ ಮಾಡಲಿಕ್ಕೆ. ಅವರಿಗೆ ಇದು ಬರ್ತೀನಿ ಅಂತ ಹೇಳು, ಪುಷ್ಪ ಸಮರ್ಪಯಾಮಿ, ಇಲ್ಲಿಗೆ ಹೋಗ್ತೀನಿ ಅಂತ ಹೇಳು, ಗಂಧಂ ಸಮರ್ಪಯಾಮಿ, ಮುಗಿದೋಯ್ತಲ್ಲೇ ದೇವರ ಪೂಜಾ, ಕೊನೆಗೆ ನಾ ಬರ್ತಾ ಇದ್ದೀನಿ ಅಂತ ಹೇಳು, ಆರತಿ ಮಾಡಿ ಬಂದ್ಬಿಡ್ತೀನಿ ಅಲ್ವಾ? ಅವಸರ ಅವಸರ ಓಡಾಟದ ಪೂಜಾ, ಕೊನೆಗೆ ದೇವರ ನೆನಪು ಅಲ್ಲಿಗೆ ಕೃಷ್ಣಾರ್ಪಣ ಆಯಿತು. ಇನ್ನ ಬಂದ ಮೇಲೆ ಮಾಡ್ತೀವಾ? ಸುತರಾಮ್ ಮಾಡೋದೇ ಇಲ್ಲ. ಅಂತ ಕಾಲಕ್ಕೆ ಇಲ್ಲಿ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ಭಾಗವತ ಕೇಳುತ್ತೆ, ಅರಣ್ಯಕಾಚಾರ ಕೇಳ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ನೀವೇ ಭುಜ ತಟ್ಟಿಕೊಂಡು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಲ್ಲ, ಏನು ಸಾಧನೆ ಆಗ್ತಾ ಇದೆ? ಸಾಯೋ ಕಾಲಕ್ಕೇನಿರಲ್ಲ. ಆ ತಂಬಿಗೆ ತೊಳೆದೆ, ಈ ಕಲಶ ಇಟ್ಟೆ, ಆ ದಾನ ಕೊಟ್ಟೆ, ಇದೇ ಉಳಿಯತ್ತಷ್ಟೇ ಹೊರತು ದೇವರನ್ನ ನೆನೆದಿಯ ಬದುಕಿನಲ್ಲಿ ಎಷ್ಟು ಕಾಲ ನೆನೆದಿಯಪ್ಪ ಅಂದ್ರೆ ಅದೊಂದು ಬಿಟ್ಟೆ ಎಲ್ಲ ಮಾಡಿದೆ. ಅದಕ್ಕೆ ಹೇಳ್ತಾರೆ, ಅದನ್ನ ಇನ್ನಾದರೂ ಗುರಿ ಇಟ್ಟುಕೊಂಡು ಮಾಡಿ, ದೇವರಲ್ಲೇ ಮನಸ್ಸಿಟ್ಟು ದೇವರನ್ನೇ ನೆನೆಯುತ್ತಾ ಇರಿ. ಅವಾಗೆ ನಮ್ಮ ಪ್ರಶ್ನೆ, ದೇವರನ್ನ ನೆನೆಯುತ್ತಾ ಇದ್ರೆ ನಮ್ಮ ಕೆಲಸ ಯಾರು ಮಾಡ್ತಾರೆ? ಸಂಸಾರ, ಮಕ್ಕಳು, ಮೊಮ್ಮಕ್ಕಳು, ಅಡಿಗೆ ಎಲ್ಲ, ಆಫೀಸ್ಗೆ ಹೋಗೋದು ಬರೋದು ಯಾರೀ ಮಾಡ್ತಾರೆ? ದೇವ್ರು ಮಾಡ್ತಾರ? ಇಲ್ಲಲ್ಲ, ನಾವೇ ಮಾಡಬೇಕು. ದೇವರು ಅಂತ ಕೂತ್ರೆ ಹೇಗಾಗುತ್ತೆ? ನಾವು ತಪ್ಪು ತಿಳಿದು ಶಾಸ್ತ್ರವನ್ನ. ಶಾಸ್ತ್ರ ಹೇಳುತ್ತೆ, ದೇವರನ್ನ ನೆನೆಯದೆ ಯಾವ ಕರ್ಮ ಮಾಡಬೇಡಿ, ದೇವರನ್ನ ನೆನೆಯದೆ ಒಂದು ಕ್ಷಣವೂ ಇರಬೇಡಿ ಅಂತ ಹೇಳಿದಷ್ಟೇ ಹೊರತು ಎಲ್ಲಾ ಕೆಲಸ ಬಿಟ್ಟುಕೊಡಿ ಅಂತ ಹೇಳಲಿಲ್ಲ. ಅಲ್ಲ, ಕೆಲಸ ಮಾಡುತ್ತಾ ದೇವರನ್ನ ನೆನೆಯುವುದಂದ್ರೆ ಹೇಗಾಗುತ್ತೆ? ದೇವರ ನೆನೆಯಬೇಕಾದ ಒಂದು ಸುಳಾದಿಯೋ ಯಾವುದೋ ಸ್ತೋತ್ರವೋ ಹೇಳಬೇಕಾ? ಮನಸ್ಸು ದೇವರು ಅಂದ್ರೆ ಎಲ್ಲಿರ್ತಾರೆ, ಗುಡಿಯಾಗೋ ಅಥವಾ ಎಲ್ಲೋ ಇರ್ತಾರೆ ದೇವರು, ಎಲ್ಲೋ ಗುಡಿಯಲ್ಲೋ ಎಲ್ಲೋ ಇರೋ ಮೂರ್ತಿಯಲ್ಲಿ ನಾವಿಡಬೇಕು. ದೇವರ ಪೆಟ್ಟಿಗೆಯಲ್ಲೋ, ನಮ್ಮ ದೇವರ ಮನೆಯಲ್ಲೋ, ಚಿತ್ರಪಟದಲ್ಲೋ ಮನಸ್ಸು ಹೋಗುತ್ತೆ, ಅದು ದೇವರು ಅಂತ. ಅಲ್ಲಿಗೆ ಮನಸ್ಸು ಕಳಿಸಿಬಿಟ್ರೆ ಕೆಲಸ ಹಾಳಾಗುತ್ತೆ. ಆಫೀಸಲ್ಲಿ ಬರೀಬೇಕಾದ್ರೆ ದೇವರು ದೇವರು ಅಂತ ಬರೆದ್ರೆ ಮಾರನೇ ದಿವಸ ಕಳಿಸಿಬಿಡ್ತಾರೆ, ನಿನ್ನ ದೇವರ ಹತ್ರ ಹೋಗಪ್ಪ ಆಫೀಸ್ ಬೇಡ ಅಂತ ಹೇಳಿ. ಅಂತ ಕಾಲಕ್ಕೆ ಏನು ಮಾಡಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಕೆಲಸ ಮಾಡುವಾಗ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಎಲ್ಲಾ ಕೆಲಸಗಳಲ್ಲಿ ದೇವರಲ್ಲಿ ಮನಸ್ಸಿಡು ಅಂತ ಹೇಳಿದರೆ ಎಲ್ಲೋ ಇದ್ದ ದೇವರಲ್ಲಿ ಮನಸ್ಸಿಡು ಅಂತ ಹೇಳಿಲ್ಲ. ಯಾವ ಯಾವ ಕೆಲಸ ಮಾಡುತ್ತಾ ಇದ್ದೀರೋ ಅಲ್ಲಲ್ಲೇ ಇರುವ ದೇವರಲ್ಲಿ ಮನಸ್ಸಿಟ್ಟು ಬಿಡಿ ಎಂದು ಅದಕ್ಕೆ ದೊಡ್ಡ ಉಪಾಯವನ್ನು ಕೊಡುತ್ತಾರೆ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತಃ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ತತ್. ಮನಸ ವಾಚ ಕಾಯ ಸಕಲೇಂದ್ರಿಯಗಳಿಂದ ಪ್ರಾಣದಿಂದ ಮನಸ್ಸಿನಿಂದ ಏನೇನು ಕರ್ಮಗಳಾಗುತ್ತೋ ಅವೆಲ್ಲ ಶ್ರೀಹರಿಗೆ ಅರ್ಪಣೆ ಮಾಡುವುದೇ ದೊಡ್ಡ ಉಪಾಯ ಅಂದ್ರು. ಅವಾಗ ನಾವಂತೀವಿ ಅದು ನಾವು ಮಾಡೇ ಮಾಡ್ತಾ ಇದ್ವಿ, ಇದಕ್ಕಾಗಿ ಸ್ವತ್ ಹೇಳಬೇಕಾ? ಬೆಳಿಗ್ಗೆದ್ದು ನಾವು ಮಾಡೋದೇ ಅದು. ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ಏನೇನು ಕರ್ಮಗಳಾಗುತ್ತವೆಲ್ಲ ನಿನ್ನ ಪೂಜಾ ಹರಿಯೇ. ಪ್ರಾತಃ ಪ್ರಭೃತಿ ಸಾಯ ಅಂತಂ ಸಾಯಾದಿ ಪ್ರಾತರಂ ತಥಾ ಎತ್ಕರವು ಜಗನ್ನಾಥ ತದಸ್ತವ ಪೂಜನಂ ಅಂತ ಹೇಳಿ ಸಂಕಲ್ಪ ಮಾಡುತ್ತೇವೆ. ಆದಮೇಲೆ ಮತ್ತೆ ನನ್ನ ಕೇಳಬೇಡ ಅಂತ ದೇವರಿಗೆ ಹೇಳಿ ದಿನ ಎಲ್ಲ ತಿರುಗಾಡ್ತಾ ಇರ್ತೀವಿ. ಮತ್ತು ಮಾರನೇ ದಿನ ಅಲ್ಲಿ ದೇವರ ಪೂಜಾ ಎಂಟರ್ ಆದ ಕಾಲಕ್ಕೆ ಅಲ್ಲಿ ಹೇಳ್ತೇವೆ ಏನಂತ, ಅಯ್ಯ ಕಾಯೇನ ವಾಚ ಮನಸ ಅಂದ ಇಂದ್ರಿಯ ಇರುವ ಅಂತ ಹೇಳಿ ಕೃಷ್ಣಾರ್ಪಣೆ ಬಿಡ್ತೀವಿ. ಆ ಬೆಳಿಗ್ಗೆ ಸಂಕಲ್ಪಕ್ಕೆ ಮಾರನೇ ದಿನ ಕೃಷ್ಣಾರ್ಪಕ್ಕೆ ನಾವು ದೇವರತ್ವ ಇರೋದು, ಮಿಕ್ಕ ಕಾಲಕ್ಕೆಲ್ಲ ಎಲ್ಲೋ ಇರ್ತೇವೆ. ಅದು ಬೇಡ ಅಂದ್ರು. ಇಲ್ಲಿ ದೇವರನ್ನ ಎಡಬಿಡದೆ ನೆನೆಯಬೇಕಾದರೆ ಏನು ಮಾಡಿದರೆ ದೇವರ ನೆನಪು ಬರುತ್ತೆ ಎಂಬುದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ನಮಗಿರುವುದು ದೇವರ ನೆನೆಯಲಿಕ್ಕೆ ಉಪಾಯಗಳು ಯಾವ್ದಾವುದು? ಒಂದ ಜಪ, ಅದು ಮಾಡೋ ಕಾಲಕ್ಕೆ ನಿದ್ದೆ ಬರ್ತಾ ಇರುತ್ತೆ. ಜಪ ಮಾಡುತ್ತಾ ಇದ್ರೆ ಹತ್ತು ಮಾಡಿದ್ರೆ ಪರವಾಗಿಲ್ಲ, ನೂರು ಮಾಡಿದ್ರೆ ಸಾವಿರಕ್ಕೆ ಹೋದ್ರೆ ತೂ ಕಡೆಗೆ ಬರ್ತಾ ಇರುತ್ತೆ, ಮನಸ್ಸೆಲ್ಲೋ ತಿರುಗ್ತಾ ಇರುತ್ತೆ. ಯಾಕೆ? ನಾವು ಮಂತ್ರದ ಅರ್ಥ ಚಿಂತನೆ ಮಾಡಲ್ಲ, ಮಂತ್ರ ಮಾತ್ರ ಬರ್ತಾ ಇರುತ್ತೆ. ಮನಸ್ಸು ಹೇಳುತ್ತೆ ನೀವು ನನಗೇನು ಕೆಲಸ ಕೊಡ್ತಾ ಇಲ್ಲ, ಬಾಯಿಗೆ ಕೆಲಸ, ಅದಕ್ಕೆ ನಂದೇನು ಕೆಲಸ ಇಲ್ಲ, ನಾನು ಚುರಾಗಿ ಹೋಗ್ಬರ್ತೀನಿ ಅಂತ ಹೋಗುತ್ತೆ ಅಲ್ವಾ. ಜಪ ಮಾಡೋ ಕಾಲಕ್ಕೂ ಅಷ್ಟೇ, ಮಣಿ ತಿರುಗ್ತಾ ಇರುತ್ತೆ, ನಮ್ಮ ಬಾಯಿ ತಿರುಗ್ತಾ ಇರುತ್ತೆ, ಮನಸ್ಸು ತಿರುಗ್ತಾ ಇರುತ್ತೆ, ದೇವರಂತೂ ನಮ್ಮಲ್ಲಿರಲ್ಲ. ಪಾರಾಯಣ ಕಾಲಕ್ಕೂ ಅಷ್ಟೆ, ಸರಸರ ಸರನೇ ಪಾರಾಯಣ ಆಗ್ತಾ ಇರುತ್ತೆ, ಮನಸ್ಸೆಲ್ಲೋ ಕೂತಿರುತ್ತೆ. ಪೂಜಾ ಕಾಲಕ್ಕಂತೂ ಮಾಡಲಿಕ್ಕೆ ಹೊರಡ್ತೀವಿ, ಮುಗಿಸಿ ಬರ್ತೀವಿ, ಕೊನೆಗೆ ಮುಗಿಸೋದ್ರಲ್ಲೇ ತಾತ್ಪರ್ಯ ಆಗ್ತಾ ಇರುತ್ತೆ. ನಾನು ನಿಮ್ ಕುರ್ತು ಹೇಳ್ತಾ ಇಲ್ಲ, ನಂದೆಲ್ಲ ಹೇಳ್ತಾ ಇದೆ, ನನಗಂತೂ ಬರಲ್ಲಪ್ಪ. ಪೂಜಾ ಕಾಲಕ್ಕೆ, ಜಪ ಕಾಲಕ್ಕೆ, ಪಾರಾಯಣ ಕಾಲಕ್ಕೆ ದೇವರಲ್ಲೇ ಮನಸ್ಸು ಬರಲ್ಲ. ಚೂರು ಬಂದ್ರೆ ಬಂದಿತ್ತು, ಇಲ್ಲದ್ರಿಲ್ಲ. ಹೌದಾ? ಮತ್ತೆ ದೇವರಲ್ಲೇ ಮನಸ್ಸಿಡಬೇಕಾದ್ರೆ ಏನು ಮಾಡಬೇಕು? ವಾಕ್ ಹೇಳ್ತಾರೆ, ದೇವರಿಗೆ ಕರ್ಮ ಸಮರ್ಪಣೆ ಮಾಡಿಬಿಡಿ, ಒಳ್ಳೇದಾಗುತ್ತೆ. ಏನಿದರ ರಹಸ್ಯ ಅಂತ ಹೇಳ್ತಾರೆ, ಈ 14 ಗಂಟೆ ಉಳಿಯುತ್ತಲ್ಲ, 10 ಗಂಟೆ ನಿದ್ದೆಗೆ ಹೋಗಿ, 1 ಗಂಟೆ ದೇವರಿಗೆ ಹೋಗಿ, ಇನ್ನು 13 ಗಂಟೆ ನಮಗೆ ಉಳಿಯುತ್ತಲ್ಲ, ಆ 13 ಗಂಟೆ ಏನು ಮಾಡುತ್ತಾ ಇದ್ದೀರಾ ಅಂತ ಕೇಳಿದ್ವಿ. ತಿನ್ನೋದು, ಕುಡಿಯೋದು, ತಿರುಗೋದು, ಮಾತಾಡೋದು, ಆಫೀಸು, ಅಡಿಗೆ, ಇದು ಅದು ಎಲ್ಲ ಕೆಲಸ, ಇದರಲ್ಲೇ 13 ಗಂಟೆ ಕಳೆಯುತ್ತಾ ಇದ್ದೀವಿ. ಹೌದಾ ಅಲ್ವಾ? ಈ 13 ಗಂಟೆಯಲ್ಲಿ ಮಾಡುವ ಕೆಲಸ ಎಂದಾದ್ರೂ ಬೇಸರ ಬಂತ ಅಂತ ಕೇಳ್ತಾ ಇದ್ದೀವಿ. ಪೂಜೆ ಬೇಸರ ಬರ್ತಾ ಇದೆ, ಇವತ್ತು ಪೂಜೆಗೆ ಲೀವ್, ದೇವರ ಪೂಜೆ ಇಲ್ಲ ಅಲ್ವಾ? ನಿತ್ಯ ಪೂಜೆ ಮಾಡೋದು ಇವತ್ತಿಲ್ಲ, ಕಣ್ಣಿಂದ ದೇವರ ಪೂಜಾ, ಕಣ್ಣಿಂದ ಆರತಿ ಮಾಡಿ ಹೋಗ್ತಾ ಇರ್ತೀವಿ. ಯಾಕೆ? ಲಕ್ಷ್ಮೀದೇವಿ ಮಾಡ್ತಾಳೆ, ನಾವು ಮಾಡಬಾರ್ದಾ? ಕಣ್ಣಿಂದ ಮಾಡಿಬಿಟ್ಟು ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ, ಮಧ್ವಾಚಾರ್ಯ ಹಿಡಿದ್ರು, ಇಂದಿರಾದೇವಿ ಕಣ್ಣಿಂದಲೇ ದೇವರಿಗೆ ಆರತಿ ಮಾಡುತ್ತಾಳೆ, ನಾವು ಹಾಗೆ ಮಾಡಿಬಿಟ್ಟು ದೇವರು ಮುಟ್ಟಲ್ಲ ಅಂತ ತಾತ್ಪರ್ಯ, ಹಾಗೆ ಮಾಡಿ ಹೋಗ್ತಾ ಇರ್ತೀವಿ. ಹೇಳುತ್ತಾರೆ ಈ 13 ಗಂಟೆಯಲ್ಲಿ ಮಾಡುವ ಕೆಲಸ ಒಂದೊಂದು ನೋಡೋಣ. ಊಟ ಎಂದಾದರೂ ಬೇಸರ ಬಂತ. ಏಕಾದಶಿ ಯಾಕಾದರೂ ಬರುತ್ತಾ ಅಂತ ನೋಡ್ತಾ ಇದ್ದೆ. ಊಟದ ಮೇಲೆ ಬೇಸರ ಇಲ್ಲವೇ ಇಲ್ಲ. ತಿರುಗಾಟ ಇಲ್ಲ, ತಿರುಗಾಡದೆ ಕೂಡ್ಲಿಕ್ಕಾಗೋದೇ ಇಲ್ಲ, ತಿರುಗಾಡ್ತಾನೇ ಇರ್ತೀವಿ. ಮಾತು ನಿಲ್ಲಿಸಿರಪ್ಪ ಅಂದ್ರೂ ಆಗಲ್ಲ. ಮಧ್ವಾಚಾರಕ್ಕೆ ಬರ್ತೀವಿ, ನೈವೇದ್ಯ ಆಗ್ತಾ ಇರುತ್ತೆ, 12ಕ್ಕೆ ಆಗ್ಬೇಕು, ತಡ ಆಯಿತು, ಕೂತಿದ್ದೇವೆ, ಸೈಲೆನ್ಸ್ ಇರುತ್ತ, ಏನು ಟಾಪ್ ಎದ್ದೋಗ್ತಾ ಇರುತ್ತೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ, ಇಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ಹೌದಾ ಅಲ್ವಾ? ಸುಮ್ಮನೆ ಇರಬೇಕು, ಸುಮ್ಮನೆ ಇರಬೇಕು. ಇರ್ಲಿಕ್ಕಾಗಲ್ಲ ನೋಡಿ, ಸರ 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 ಮಾತು ಅಲ್ಲ. ಇಷ್ಟು ವರ್ಷಗಳು ಮಾತಾಡಿದ್ವಪ್ಪ, ಒಂದು ವರ್ಷ ಮಾತು ಬಿಡೋಣ, ಅಪ್ಪ ನಾಳೆ ಆಗೋದೇ ಇಲ್ಲ. ಆ ಮಾತಿನಲ್ಲಿ ಬೇಸರ ಇಲ್ಲ, ಊಟದಲ್ಲಿ ಬೇಸರ ಇಲ್ಲ, ಹಾಲು ಕಾಫಿ ಬೇಸರ ಇಲ್ಲ, ತಿರುಗಾಟ ಬೇಸರ ಇಲ್ಲ, ಮಲಗೋದರಲ್ಲಿ ಬೇಸರ ಇಲ್ಲ, ಅಡಿಗೆ ಬೇಸರ ಇಲ್ಲ, ಆವಿಸು ಬೇಸರ ಇಲ್ಲ, ಹೋಗ್ಬೇಕು ದುಡ್ಡು. ಅದಕ್ಕೆ ಹೇಳಿದ್ರು, ದೇವರನ್ನ ಆ ಬೇಸರ ಇಲ್ಲದ ಕೆಲಸಗಳಲ್ಲೇ ನೆನದು ಬಿಡಿ, ಬೇಸರವಿಲ್ಲದ ನೆನಪಾಗುತ್ತೆ ಅಂತ ಹೇಳ್ತಾರೆ. ಯಾಕಿದು ಇಷ್ಟ ಅವಸ್ಥೆ ಅಂದ್ರೆ ಹೇಳುತ್ತಾರೆ, ದೇವರಿಗೆ ನಾವು 7 ರೀತಿಯಾದ ಅನ್ನವನ್ನ ನಿತ್ಯ ಕೊಡಬೇಕಂತೆ. 7 ವಿಧದ ಅನ್ನವ ತಿಳಿದು ಕೋವಿದ ರಹಸ್ಯದಿಂದಲಿ ಅಂತ ದಾಸರಾಯರು ಹೇಳುತ್ತಾರೆ. ಸಪ್ತಾನ್ನ ಪ್ರಕರಣ ಅಂತ ಅನ್ನ ನಾವು ಮಾಡಿ ತಿನ್ನುವುದು ದೇವತೆಗಳಿಗೆ ಕೊಟ್ಟು ತಿನ್ನಬೇಕಂತೆ. ವೈಶ್ವದೇವ ಮಾಡಿ ಸ್ವಾಹಾಕಾರದಿಂದ ದೇವತೆಗಳ ಮೂಲಕ ದೇವರಿಗೆ ಅನ್ನ, ಸ್ವಧಾಕಾರ ಪಿತೃಗಳಿಗೆ ತರ್ಪಣ ಕೊಡುವುದರಿಂದ ಪಿತೃಗಳ ಮೂಲಕ ದೇವರಿಗೆ ಅನ್ನ, ಸುತ್ತಿರುವ ಎಲ್ಲ ಮನುಷ್ಯರಿಗೆ ಎಲ್ಲರಿಗೂ ಕೂಡ ಅನ್ನ ಫಲ ಜಲ ಕೊಟ್ಟರೆ ಅವರ ಮೂಲಕ ದೇವರಿಗೆ ಅನ್ನ, ಸುತ್ತಿರುವ ಪ್ರಾಣಿಗಳಿಗೆ ಜಲ ತೃಣ ಕೊಟ್ಟರೆ ಅಲ್ಲಿ ದೇವರಿಗೆ ಅನ್ನ. ಈ 4 ಒಬ್ಬರ ಮೂಲಕ ದೇವರಿಗೆ ಅನ್ನ, ಇನ್ನ 3 ಅನ್ನ ಇಳಿತು. ಯಾವುದು ಅಂದರೆ, ನಾವು ಮನಸ್ಸಿನಿಂದ ವಾಕಿನಿಂದ ಶರೀರದಿಂದ ಸದಾ ಮಾಡುವ ಕರ್ಮಗಳೇನಿವೆ, ಈ ಕರ್ಮಗಳನ್ನೇ ದೇವರಿಗೆ ಅನ್ನ ಅಂತ ಕೊಡಬೇಕು. ದೇವರಿಗೆ ಅನ್ನ ಅಂತ ಕೊಡಬೇಕಾದ್ರೆ ಹೇಗೆ ಕೊಡಬೇಕು? ಅಲ್ಲ, ನಾವು ಕರ್ಮ ಸಮರ್ಪಣೆ ಮಾಡ್ತಾ ಇದೀವಲ್ಲ, ಕಾಯಿ ಏನ ವಾಚ ಅಂತ ಹೇಳಿ ಎಲ್ಲ ನಿನ್ನೆ ಮಾಡಿದ್ದೆಲ್ಲ ಇವತ್ತು ನಿನಗರ್ಪಿತ. ಅವಾಗಂದ್ರು ನಾವು ಯಾರೋ ಮನೆಗೆ ಹೋದ್ವು, ಕರೆದ್ರು ಬರ್ರಿ ಅಂತ ಹೇಳಿ ಹೋದವು. ನಾವು ಹೋದಾಗ ಹಾಲು ತಂದ್ರು, ಮುಂದೆ ಇಟ್ರು, ನಿಮಗೆ ಅಂತ ಹೇಳಿದ್ರು, ಕೊಡ್ಲಿಲ್ಲ, ಪಕ್ಕಕ್ಕಿಟ್ರು. ಫಲಹಾರ ಊಟ ಎಲ್ಲವೂ ಅಷ್ಟೇ. ರಾತ್ರಿ ಪರ್ಯಂತ ಏನು ವಿಚಿತ್ರ ಭೋಗ, ಎಲ್ಲ ತರ್ತಾರೆ, ನಿಮಗೆ ಅಂತ ಹೇಳ್ತಾರೆ, ಪಕ್ಕಕ್ಕಿಡ್ತಾರೆ, ಯಾವುದೂ ಕೊಡ್ತಾ ಇಲ್ಲ. ಮಾರನೇ ದಿನ ಬೆಳಿಗ್ಗೆ ಎಲ್ಲಾ ತಂದು, ನಿನ್ನೆದೆಲ್ಲ, ನಿನ್ನ ಹಾಲು, ನಿನ್ನ ಫಲಹಾರ, ನಿನ್ನ ಊಟ ಎಲ್ಲ ಸೇರಿಸಿ ಮುಂದೆ ಇಟ್ಟು ತಿನ್ನಿ ಅಂದ್ರು. ಚೆನ್ನಾಗಿರುತ್ತಾ? ಹಳಸಿ ಹುಗ್ಗಿ ಆಗಿರುತ್ತೆ. ಹಾಗೆ ದೇವರಿಗೆ ನಾವು ಸಮರ್ಪಣೆ ಮಾಡುವ ಕರ್ಮ ಅನ್ನ ಅಂತಾದರೆ ಹೇಗೆ ಕೊಡಬೇಕು ದೇವರಿಗೆ ಅನ್ನ? ಬಿಸಿ ಬಿಸಿಯಾಗಿ ಕೊಡಬೇಕು, ಕಾಲ ಕಾಲಕ್ಕೆ ಕೊಡಬೇಕು. ಹಾಗಾದರೆ ಪ್ರತಿಯೊಂದು ಕರ್ಮ ಮಾಡುವಾಗ ಆ ಕರ್ಮದೊಳಗಿರುವ ದೇವರನ್ನ ನೆನೆದು, ಪದಾರ್ಥಗಳೊಳಗಿರುವ ದೇವರನ್ನ ನೆನೆದು, ಇಂದ್ರಿಯಗಳಲ್ಲಿರುವ ದೇವರನ್ನ ನೆನೆದು, ಆ ಎಲ್ಲವನ್ನ ಸ್ವಾಮಿ ಈ ಕಾರ್ಯ ನಿನಗೆ ಪೂಜಾ ಅಂತ ಆಗಾಗ ಆಗಾಗ ಅರ್ಪಣೆ ಮಾಡುತ್ತಾ ಬರುವುದೇ ನಿಜವಾದ ಉಪಾಯ. ಯಾವುದಕ್ಕೆ? ದೇವರ ನೆನಪು ಬರಲಿಕ್ಕೆ, ಮೋಕ್ಷಕ್ಕೆ ಇದೇ ದೊಡ್ಡ ಉಪಾಯ. ಇದನ್ನ ಭಾಗವತದಲ್ಲಿ ಕಾಯೇನ ವಾಚ ಅಂತ ಹೇಳಿದರೆ, ಇದನ್ನ ದಾಸರು ಒಂದು ಮಾತಲ್ಲಿ ಹೇಳ್ತಾರೆ, ಸತತ ವಿಷಯೇಂದ್ರಿಯಗಳಲ್ಲಿ, ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ಒಟ್ಟಾರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ನಾವು ಮಾಡೋದೇನು? ಎಲ್ಲಾ ಇಂದ್ರಿಯಗಳಿಂದ ಭೋಗ, ಕಣ್ಣಿಂದ ನೋಡಿ ಸಂತೋಷ, ಕಿವಿಯಿಂದ ಕೇಳಿ ಸಂತೋಷ, ಬಾಯಿಯಿಂದ ತಿಂದು ಕುಡಿದು ಸಂತೋಷ, ಹೌದಾ? ಹಾಗೆ ಸಕಲೇಂದ್ರಿಯಗಳಿಂದ ಸಂತೋಷ ಪಡೆಯಲಿಕ್ಕೆ ಪ್ರಯತ್ನ. ಆ ಸಂತೋಷ ಪಡೆಯುವಾಗ ಪಡ್ರಿ ಅಂತ ಹೇಳಿದ್ರು. ದೇವ ಕೊಟ್ಟ ಸಂತೋಷ, ನಿಷಿದ್ಧವಲ್ಲದ ರೀತಿಯಿಂದ ಸಂತೋಷ, ಪಡ್ರಿ, ಏನು ಅಡ್ಡಿ ಇಲ್ಲ. ಆದರೆ ಆ ಪಡುವ ಕಾಲಕ್ಕೆ ಪದಾರ್ಥದೊಳಗೆ ದೇವರೇ ಸುಖ ಕೊಡತಾ ಇದ್ದಾನೆ ಅಂತ ನೆನೆದು, ಇಂದ್ರಿಯಗಳಲ್ಲೂ ದೇವರೇ ಸುಖ ಕೊಡತಾ ಇದ್ದಾರೆ ಅಂತ ನೆನೆದು, ಬಿಂಬ ಮೂರ್ತಿಗೆ ಈ ಕರ್ಮ ನಿನಗರ್ಪಿತ ಹರಿಯೇ ಎಂದರೆ ದೊಡ್ಡ ಯಜ್ಞ ಆಗುತ್ತೆ, ದೇವರ ನೆನಪು ಸದಾ ಬರುತ್ತೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ, ಇದೇ ದೊಡ್ಡ ಉಪಾಯ ಅಂದ್ರು. ಊಟ ಮಾಡ್ತಾ ಇದ್ದೀರಾ? ಬೆಳಗ್ಗಾಯ್ತು, ರಾತ್ರಿ ಊಟಕ್ಕಾದಿದೆ, ಹೌದಲ್ವಾ? ಊಟವೋ ಫಲಾರವೋ, ಊಟ ಮಾಡಲೇಬೇಕಲ್ವಾ? ಆ ಮಾಡೋ ಕಾಲಕ್ಕೆ ಪದಾರ್ಥದಲ್ಲಿ ಭಗವದ್ ರೂಪ ಸ್ಮರಣೆ ಮಾಡಿ, ಗೊತ್ತಿಲ್ಲ ರೀ ಅಂತೀರಾ? ಹರಿಕಥಾನುಸಾರ ತೆಗೀರಿ. ವಾಸುದೇವನು ಅನ್ನದಳು, ನಾನಾ ಸುಭಕ್ಷದಿ ಸಂಕರ್ಷಣ ಕೃತೀಶ ಪರಮಾನ್ನದಳು, ಘೃತದೊಳಗಿಪ್ಪನ ನಿರುದ್ಧ ಆ ಸುಪರ್ಣಾಂಸಗನು ಸೂಪದೆ, ವಾಸವಾನುಜ ಶಾಖದಳು, ಮೂಲೇಶ ನಾರಾಯಣನು ಸರ್ವತ್ರ ನೆಲಸಿಂಹನು, ಇಷ್ಟು ಸ್ಮರಣೆ ಮಾಡಿ. ಅಯ್ಯ, ನನ್ನೊಳಗೆ ನೀನೇ ನಿಂತಿದ್ದೀಯ, ಪ್ರದ್ಯುಮ್ನ ಸಂಕರ್ಷಣ ರೂಪದಿಂದ ಇದ್ದು ನೀನೇ ಭೋಜನ ಮಾಡಿ ಮಾಡಿಸ್ತಾ ಇದ್ದೀಯ, ಅನಿರುದ್ಧ ನಾರಾಯಣ ರೂಪದಿಂದ ನೀನೇ ಪದಾರ್ಥದಲ್ಲಿದ್ದೀಯ, ಆ ಪದಾರ್ಥ ಒಳಗೆ ಹೋಗಲಿಕ್ಕೆ ಅವಕಾಶ, ಹಾನಿಯನ್ನ ಮಾಡಿಕೊಡುವ ವಾಸುದೇವ, ಇಷ್ಟು ರೂಪಗಳು ನೆನೆದು ಈ ಇದೆಲ್ಲ ನೀನೇ ಮಾಡಿಸ್ತಾ ಇದ್ದೀಯ ಹರಿಯೇ, ಈ ಊಟ ಮಾಡಿದ್ದು ನಿನಗರ್ಪಿತ ಆಗಲಿ, ನಿನ್ನ ಪೂಜೆ ಆಗಲಿ ಅಂತ ಊಟ ಮಾಡುವಾಗ ನೆನೆದರೆ ಆ ಊಟವೇ ದೊಡ್ಡ ಯಜ್ಞ ಆಗಲ್ಲವ? ಅದಕ್ಕೆ ಹೇಳುತ್ತಾರೆ, ಭಗವಂತನ ನೆನೆದು ನಾವು ಕರ್ಮ ಅನುಷ್ಠಾನ ಮಾಡುವುದು ಹೀಗೆ. ಬೆಳಿಗ್ಗೆ ಏಳುತ್ತೀರಾ? ಇದನ್ನೇ ಅರಣ್ಯಕಾಚಾರ್ಯರು ಈ ಒಂದು ಮಾತನ್ನೇ ವಿಸ್ತಾರವಾಗಿ ಹೇಳುತ್ತಾ ಬರ್ತಾರೆ. ಬೆಳಿಗ್ಗೆ ಏಳುತ್ತೀರಾ? ಎದ್ದ ಕೂಡಲೇ ಬಹಿರ್ದೇಶಕ್ಕೆ ಹೋಗ್ಬೇಕಾ? ಹೋದಾಗ ಚಿಂತನೆ ಮಾಡ್ತೀರಾ? ಮಾಡಲ್ಲ. ಮಾಡ್ತೀರಾ? ಏನಂತ ಮಾಡ್ತೀರಾ? ಬರೀ ಕೇಶವ ಕೇಶವ ಕೇಶವ, ಏನ್ ಕೇಶವನು ಅರ್ಥ ಆಗಲ್ಲ, ಅವು ದೇವರಿಗೆ ಬೇಜಾರಾಗುತ್ತೆ, ನನ್ನ ಯಾಕೆ ನೆನೆಯುತ್ತಾರೆ ಇವರು ಅಂತ. ಇಷ್ಟು ಚಿಂತನೆ ಮಾಡಬೇಕಲ್ಲಿ, ಇದು ದೇವರ ಮಂದಿರ, ದೇವತೆಗಳು ಈ ದೇವರ ಮಂದಿರದ ಕಸವನ್ನ ತೆಗೆದು ಹಾಕ್ತಾ ಇದ್ದಾರೆ, ಕಲಿಯ ಬಾಯಿಗೆ ಹಾಕ್ತಾ ಇದ್ದಾರೆ. ಭಗವಂತನ ಮಂದಿರದ ಪೂಜಾ ನಡೀ ಶುದ್ಧೀಕರಣ ನಡೆಯುತ್ತಾ ಇದೆ, ಇದು ದೇವರ ಪೂಜೆ ಆಗಲಿ ಅಂತ ಸಂಕಲ್ಪ. ಹೊರಗೆ ಬಂದು ಕೃಷ್ಣಾರ್ಪಣ, ಆಗ ಕೇಶವನ ನೆನಪು, ಇಷ್ಟು ಸೇರಿದೆ ಅಲ್ಲಿ. ಆ ಚಿಂತನೆ ಮಾಡಿ ಬಹಿರ್ದೇಶಕ್ಕೆ ಹೋಗಿ ಬಂದರೂ ಕೂಡ ದೊಡ್ಡ ಯಜ್ಞ ಮಾಡಿದ ಫಲ. ಯಾಕೆ? ದೇವರ ಮನೆ ಶುದ್ಧಿ ಎಂದು ಚಿಂತನೆ ಮಾಡಿದವು. ಹಲ್ಲು ತಿಕ್ಕುವಾಗ ದಂತಗಳಲ್ಲಿ ಹಂಸನಾಮದ ಭಗವಂತ, ಶ್ರೀರಮಣನ ಅರಮನೆ ಇದು, ದೊಡ್ಡ ಶರೀರ, ಅದಕ್ಕೆ ಸುಮಹಾ ದ್ವಾರವೆನಿಸುವ ವದನ. ಅದು ದೊಡ್ಡ ದ್ವಾರ ಯಾವುದು? ಮುಖ. ಅದರಲ್ಲಿ ಎರಡು ಕದಗಳು ಬೇರೆ ಕಡೆಗೆ, ಹಲ್ಲುಗಳ ಪಂಕ್ತಿ ಕವಾಟಗಳು. ಅಲ್ಲಿ ಹಂಸನಾಮದ ಭಗವಂತನನ್ನು ನೆನೆದು ಶುದ್ಧಿ ಮಾಡುವಾಗ ದೇವರ ಮನೆಯ ದ್ವಾರ ಶುದ್ಧಿ ಮಾಡುತ್ತಾ ಇದ್ದೇನೆ ಅಂತ ಮಾಡಬೇಕು. ಇದೆಲ್ಲ ದೊಡ್ಡವರು ಮಾಡಿದ್ದು. ನಂತರ ಸ್ನಾನ ಮಾಡುತ್ತೀರಾ? ಭಗವಂತ ನನ್ನ ಒಳಗೂ ಹೊರಗೂ ನೀನೇ ಇದ್ದೀಯ, ನಿನಗೆ ಸ್ನಾನ ಅಂತ ಮಾಡಬೇಕು. ನೋಡಿ, ಬೆಳಿಗ್ಗೆ ಎದ್ದಾಗಲಿಂದ ಇದೇ ದೇವರ ನೆನಪೇ ಬರ್ತಾ ಇದೆ, ಬೇರೆ ಕೆಲಸ ಮಾಡಲಿಲ್ಲ, ಬೇರೆ ಎದ್ದದ್ದು ಸ್ನಾನ ಮಾಡಿದ್ದು ಮಾಡ್ತಾ ಇದ್ವಿ. ಇನ್ನ ಅದಾದ ಮೇಲೆ ಚೂರು ಒಳ್ಳೆ ವಸ್ತ್ರ ಉಡ್ತೀರಾ? ನಿನಗರ್ಪಿತ. ವಸ್ತ್ರ ಉಟ್ಟ ಮೇಲೆ ಕುಂಕುಮ ಅಥವಾ ಗೋಪಿಚಂದನಾದಿಗಳು ಧಾರಣೆ ಮಾಡಿಕೊಂಡು, ಸಂಧ್ಯಾವಂದನಾದಿಗಳು ಮಾಡಿ, ನೀವು ಗುರುಮಂತ್ರ ಸುಳಾದಿಗಳು ಎಲ್ಲ ಹೇಳಿಕೊಂಡು ಮಾಡ್ತೀರಾ? ಅದೆಲ್ಲ ನಿನ್ನ ಪೂಜಾ ಹರಿಯೇ. ಅದಾದ ಮೇಲೆ ಸುಮ್ಮನೆ ಆಗುತ್ತಾ? ಅಡಿಗೆ ಆಗಬೇಕು. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರಿಗೆ ಸ್ನಾನ ಮಾಡಿಸೋದು, ಸ್ನಾನಕ್ಕೆ ನೀರು ಕೊಡೋದು, ಅವರಿಗೆ ಫಲಹಾರ ಮಾಡೋದು ಎಲ್ಲ ಮಾಡಬೇಕಾ? ಆ ಮಾಡುವ ಕಾಲಕ್ಕೆ ಅಲ್ಲಲ್ಲಿರುವ ದೇವರ ಪೂಜಾ ಅಂತ ಮಾಡಿಬಿಡಿ. ಮೊಮ್ಮಕ್ಕಳಿಗೆ ಫಲಹಾರ ಕೊಡ್ತೀರಾ? ನಿನಗೆ ಹರಿಯೇ, ನಿನಗರ್ಪಿತ. ಮಕ್ಕಳಿಗೆ ಕೊಡ್ತೀರಾ, ನಿನಗರ್ಪಿತ, ಇಷ್ಟೆಲ್ಲ ಆಯಿತು. ನೀವು ಆಫೀಸಿಗೆ ಹೋಗ್ತೀರಾ, ನೀವು ಅಡಿಗೆ ಮನೆಗೆ ಹೋಗ್ತೀರಾ, ಆಫೀಸಲ್ಲಿ ಕೆಲಸ ಮಾಡಿದ್ದೆಲ್ಲ ನಿನ್ನ ಪೂಜಾಹರಿಯೇ. ಆ ಚಿಂತನೆ ಮಾಡಿದರೆ ಲೌಕಿಕವೇ ವೈದಿಕವೆನಿಸುವುದು ಅಂತ ವಿಜಯರಾಯರು ಹೇಳುತ್ತಾರೆ. ತದನಂತರ ಮನೆಯಲ್ಲಿ ಮಾಡಿದ ಕೆಲಸಗಳೆಲ್ಲ ನಿನ್ನ ಪೂಜಾ, ಅಡಿಗೆ ಮಾಡಿದ್ದು ನಿನ್ನ ಪೂಜಾ, ಅಡಿಗೆ ಮಾಡುವ ಕಾಲಕ್ಕೆ ಅವನ ಚಿಂತನೆ, ಕೊನೆಗೆ ಪ್ರತಿಯೊಂದು ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಬೇರೆ ಹೆಚ್ಚು ಕೆಲಸ ಏನ್ ಮಾಡಲಿಲ್ಲ, ಎಲ್ಲ ಬೆಳಗ್ಗೆ ದಿನಾಗು ಮಾಡೋ ಕೆಲಸಗಳೇ. ಅಲ್ಲಿ ದೇವರನ್ನ ನೆನೆದಿಲ್ಲ, ನೆನೆಯೋ ರೀತಿ ಗೊತ್ತಿಲ್ಲ, ಗೊತ್ತಿದ್ರೂ ನೆನೆದಿಲ್ಲ, ಈ ಮೂರಿರುತ್ತೆ. ನೆನೆದರೆ ಆಯಿತು, ನೆನೆದು ಬಿಟ್ಟು ಏನಾಗುತ್ತೆ, ಒಟ್ಟಾರೆ ರಾತ್ರಿ ಮಲಗುವಾಗ ಒಂದು ಸಲ ನೋಡಿಕೊಳ್ಳಿ, ಬೆಳಗ್ಗಿಂದ ಏನೇನು ಕಾರ್ಯಗಳು ಮಾಡಿದೆ, ಆ ಕಾರ್ಯಗಳಲ್ಲಿ ಶ್ರೀಹರಿಯ ನೆನಪು ಎಷ್ಟೊತ್ತು ಬಂತು ಅಂತ ನೋಡಿಕೊಳ್ಳಿ. ಯಾವಾಗ ಯಾವಾಗ ಬರಲಿಲ್ಲ ಅನ್ನೋದು ಗೊತ್ತಾಗತ್ತಲ್ಲ, ಮಾರನೇ ದಿನ ಅದನ್ನು ಪೂರ್ಣ ಮಾಡಲಿಕ್ಕೆ ನೋಡಿ. ಹೀಗೆ ಮಾಡ್ತಾ 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 ಬಂದರೆ ನಮ್ಮ ಇಡೀ ಜೀವನ ಇನ್ನೇನು ಬಹಳ ಮುಗಿದೋಯ್ತು, 50, 60, 70, 80 ಗೊತ್ತಿಲ್ಲ, ಮುಗಿದೋಗಿದ್ದು, ಇನ್ನೆಷ್ಟು ಉಳಿದಿದೆಯೋ ಗೊತ್ತಿಲ್ಲ. ಅದಾದರೂ ಈ ತರ ಮಾಡಿಬಿಡೋಣ ಅಲ್ಲವೇ, ಅವಾಗ ಸಂಕಟ. ಇಷ್ಟು ಕಾಲ ಇದೇ ತರ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಆಗಿಲ್ಲಲ್ಲ. ಅವಾಗ ಹೇಳ್ತಾರೆ, ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಕೊಂಡು ಮನ್ನಿಸುವ ಅಯ್ಯ, ಇಷ್ಟು ಕಾಲ ಇದೇ ಕಾರ್ಯಗಳೇ ಮಾಡಿದ್ದು, ನಿನ್ನಲ್ಲಿ ಮನಸ್ಸಿಟ್ಟಿದ್ದಿಲ್ಲ, ಈಗ ಮನಸ್ಸಲ್ಲಿ ನಿನ್ನಲ್ಲಿ ಬರ್ತಾ ಇದೆ, ಆ ಕಾರ್ಯಗಳೆಲ್ಲ ನಿನ್ನ ಪೂಜಾ ಅಂತ ಈಗ ಕೊಡುತ್ತೇನೆ, ನೀ ತಗೊಳ್ತೀಯ? ದೇವ ಹೇಳ್ತಾನೆ ಕೊಡು. ಆ ರೀತಿಯಲ್ಲಿ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ, ಬೆಳಗ್ಗಿಂದ ಮಾತ್ರ ಅಲ್ಲ, ನಾವು ಹುಟ್ಟಿದಾಗಲಿಂದ ಈ ದಿವಸ ಪರ್ಯಂತ, ಇನ್ನ ಸಾಯುವ ಪರ್ಯಂತ, ಯಾವಾಗ ಯಾವಾಗ ಬುದ್ಧಿ ಹೇಗಾಗುತ್ತೋ ಗೊತ್ತಿಲ್ಲ, ಈಗಂತೂ ನಿನ್ನ ನೆನಪು ಬರ್ತಾ ಇದೆ ಹರಿಯೇ. ಆದ ಕಾರಣ ನಿನ್ನ ನೆನಪು ಬಂದಾಗಲೇನೆ ಈ ಜನ್ಮದ ಇಡೀ ದಿವಸಗಳಲ್ಲಿ ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿದಿನ, ಪ್ರತಿ ಕ್ಷಣ ಮಾಡಿದ ಕರ್ಮಗಳಲ್ಲಿ ನಿನ್ನ ನೆನಪು, ನಿನ್ನ ನೆನಪಿನಿಂದ ನಾನು ಈಗ ಸಮರ್ಪಣೆ ಮಾಡುತ್ತಾ ಇದ್ದೇನೆ, ಅವೆಲ್ಲ ನಿನ್ನ ಪೂಜೆ ಆಗಲಿ ಎಂದರೆ ಸ್ವೀಕಾರ ಮಾಡುತ್ತಾನೆ. ಹಾಗೆ ಹಿಂದೆ ಕಳೆದು ಹೋದ ಜನ್ಮಗಳೆಲ್ಲ, ಮುಂದೆ ಬರುವ ಜನ್ಮಗಳೆಲ್ಲ, ಅಲ್ಲೆಲ್ಲ ಆಗುವ ಸಕಲ ಕರ್ಮಗಳು ನಿನ್ನ ಪೂಜಾಹರಿಯೇ ಎಂದರೆ ಭಗವಂತ ಸ್ವೀಕಾರ ಮಾಡುತ್ತಾನಂತೆ. ಇದು ನಿತ್ಯವೂ ನಾವು ಸಮರ್ಪಣೆ ಮಾಡಬೇಕು. ಅವಾಗೇನಾಗುತ್ತೆ, ನಮ್ಮ ಎಲ್ಲಾ ಜನ್ಮಗಳು ಕೂಡ ಭಗವಂತನ ಪೂಜೆ ಆಗಿಬಿಡುತ್ತೆ. ಅದನ್ನು ಹೇಳುತ್ತಾರೆ, ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ. ಯಾವ್ದಾವುದು ಕೆಟ್ಟ ಜನ್ಮಗಳು ಬಂದರೂ ನನಗೆ ಹೆದರಿಕೆ ಇಲ್ಲ. ಯಾಕೆ? ಈ ಜನ್ಮದಲ್ಲೇ ಎಲ್ಲಾ ಜನ್ಮದ ಕರ್ಮಗಳನ್ನ ಅರ್ಪಣೆ ಮಾಡಿಸಿಬಿಟ್ಟಿದ್ದೀಯ. ಅದು ಕತ್ತೆ ಆಗಲಿ, ಕೋಳೆ ಆಗಲಿ, ಏನು ಬೇಕಾದ್ರೂ ಬರಲಿ, ಅಲ್ಲಿ ಮಾಡುವ ಸಕಲ ಕರ್ಮಗಳು ಹರಿಯ ಪೂಜಾ ಅಂತ ಅರ್ಪಣೆ ಮಾಡಿ ಆಯಿತು ಅಂದರೆ ಅಲ್ಲಿ ಹೋಗಿ ಅರ್ಪಣೆಗಿಲ್ಲ, ಇಲ್ಲೇ ಎಲ್ಲ ಮುಗಿಸಿ ಆಯಿತು, ಧೈರ್ಯದಿಂದ ಕೂತಿದ್ದಾರೆ. ಮತ್ತಿನ್ನೇನು ಬೇಕು? ಲಕ್ಷ್ಮೀ ಪ್ರಾಣಪದಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಸುವುದೆನಗೆ ಮಹಾನುಭಾವ ಮುಹುರಮುಹೋ ಪ್ರಾರ್ಥಿಸುವೆನೆನಿತೆಂದು ಆ ಭಗವಂತನ ಚಿಂತನೆ ಸದಾರನಗೆ ಕೊಡು ಹರಿಯೇ ಅಂತಾರೆ. ಇಷ್ಟೆಲ್ಲ ಅರ್ಥ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಅಂದ್ರೆ ಇವತ್ತು ಮಾಡಿದ್ದು ಅಂತಲ್ಲ, ಈ ಜನ್ಮದಲ್ಲಿ ಮಾಡಿದ್ದು ಮಾತ್ರ ಅಂತಲ್ಲ, ಅನೇಕ ಹಿಂದಿನ ಜನ್ಮಗಳಲ್ಲಿ ಮೊದಲನೇ ಜನ್ಮ ಹಿಡಿದುಕೊಂಡು ಈ ಜನ್ಮ ಪರ್ಯಂತ, ಈ ಜನ್ಮ ಹಿಡಿದುಕೊಂಡು ಮುಂದಿನ ಮೋಕ್ಷ ಪರ್ಯಂತ ಬರುವ ಸಕಲ ಜನ್ಮಗಳಲ್ಲಿ ಕಾಯೇನ ವಾಚ ಅಲ್ಲಲ್ಲಿ ಮೂರು ತ್ರಿಕರ್ಣದಿಂದ ಮಾಡಿದ ಸಕಲ ಕರ್ಮಗಳೆಲ್ಲ ನಿನ್ನ ಪೂಜೆಯ ಆಗಲಿ ಹರಿಯೇ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಇದು ಪರಮ ಭಾಗವತ ಧರ್ಮ. ಮಾಡಿದ ಸಕಲ ಕರ್ಮಗಳನ್ನ ಭಗವಂತನ ಪಾದಾರವಿಂದ ಕರ್ಪಣೆ ಮಾಡಿದರೆ ಆಯಾ ಕಾಲಕ್ಕೆ ಆಯಾ ಕಾಲಕ್ಕೆ ಮಾಡ್ತಾ ಬರಬೇಕು. ಮಾಡಿದ್ರೆ ಏನಾಗುತ್ತೆ? ದೇವರ ನೆನಪು ಸತತ ಬರ್ತಾ ಇರುತ್ತೆ, ದೇವರಿಗೆ ಯಜ್ಞ ಅನ್ನ ಕೊಟ್ಟಂತಾಗುತ್ತೆ, ನಮಗೆ ಮೋಕ್ಷ ಸುಲಭವಾಗಿ ಸಿಗುತ್ತೆ, ದೇವ ನಮಗೆ ಸುಳಿಯುತ್ತಾ ಬರ್ತಾನೆ. ಇಷ್ಟು ಉಪಯೋಗ ಅಂದ್ರು. ಅವಾಗ ದೇವರು ಎಲ್ಲೆಲ್ಲಿದ್ದಾನೆ ಅಂದ್ರೆ ಎಲ್ಲಿಲ್ಲ ಅಂತ ಪ್ರಶ್ನೆ ಮಾಡುತ್ತಾರೆ. ಖಂ ವಾಯು ಮಗ್ನಿಂ ಸಲಿಲಂ ಮಹೀಂಚ, ಜ್ಯೋತಿಂಶಿ ಸತ್ವಾನಿ ದಿಶೋದ್ರಮಾದೀನಿ, ಅಗ್ನಿ ವಾಯು ನೀರು ಮೊದಲಾದ ಸಕಲ ಎಲ್ಲಾ ಕಡೆ ಅವನಿದ್ದಾನೆ. ಹೇಗಿದ್ದಾನೆ? ಒಳಗಿರ್ತಾನೆ, ನಮಗೆ ಗೊತ್ತಾಗಲ್ಲ. ಆಯಾ ಆಕಾರದಲ್ಲಿರ್ತಾನೆ, ಆಯಾ ಮನುಷ್ಯರ ಆಕಾರದಲ್ಲಿ, ಪ್ರಾಣಿಗಳ ಆಕಾರದಲ್ಲಿ, ಪದಾರ್ಥಗಳ ಆಕಾರದಲ್ಲಿ ಎಲ್ಲಾ ಕಡೆ ದೇವರಿದ್ದೇ ಇರ್ತಾನೆ, ಇದ್ದಾನೆ. ಆದ್ದರಿಂದ ಅದು ನೋಡಿದಾಗ ಅವನನ್ನ, ನಮ್ಮ ಹೃದಯದಲ್ಲಿರುವ ಸ್ವಾಮಿಯನ್ನ, ನೀನೇ ಆಯಾ ಆಕಾರದಲ್ಲಿ ಅಲ್ಲಲ್ಲಿ ಇದ್ದೀಯ ಅಂತ ನೆನೆದು ನಮಸ್ಕಾರ ಸಲ್ಲಿಸಿಬಿಟ್ರೆ ಆಯಿತು, ಮುಗಿದೋಯ್ತು ಅಲ್ಲಿಗೆ. ವಿಶೇಷವಾದ ದೇವರ ಪೂಜಾ ಅಂದ್ರು. ಇಷ್ಟನ್ನು ತಿಳಿಸಿಕೊಟ್ಟು ನಂತರ ಹೇಳುತ್ತಾರೆ, ಭಗವದ್ಭಕ್ತರ ಲಕ್ಷಣ ಏನು ಪ್ರಶ್ನೆ ಮಾಡಿದಾಗ ಹೇಳುತ್ತಾರೆ, ಯಾರ ಮನಸ್ಸು ದೇವರ ಪಾದಾರವಿಂದ ಭಗವತ್ ಪಾದಾರವಿಂದಾತ್ ಲವ ನಿಮಿಷಾರ್ಧಮಪಿ, ಒಂದು ಲವ ನಿಮಿಷದ ಅರ್ಧಕಾಲವೂ ಕೂಡ ದೇವರ ಪಾದವನ್ನ ಬಿಟ್ಟು ಯಾರ ಮನಸ್ಸು ಹೊರಗೆ ಬರೋದಿಲ್ಲವೋ ಅವರೇ ಭಾಗವತೋತ್ತಮರು ಅಂದ್ರು. ಒಳ್ಳೆ ಭಾಗವತರಯ್ಯ. ಅಥವಾ ಇನ್ನೊಂದು ಹೇಳುತ್ತಾರೆ, ಯಾರ ಮನಸ್ಸನ್ನ ದೇವರ ಪಾದ ಬಿಡದೇ ಹಿಡಿದಿರುತ್ತೋ ಅವರಯ್ಯ ಪರಮಭಾಗವತರು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ತಿಳಿಸಿಕೊಡುತ್ತಾ ಒಂಬತ್ತು ಜನ, ಒಂಬತ್ತು ವರ್ಷಗಳಾದರೂ ಕೂಡ ಮುಗಿಯಲ್ಲ ಜಾಯಂತಿಯ ಉಪಾಖ್ಯಾನ. ಅಷ್ಟು ದೊಡ್ಡದು, ಅಷ್ಟು ವಿಸ್ತಾರವಾದದ್ದು. ಅಂಥ ಜಾಯಂತಿಯ ಉಪಾಖ್ಯಾನದ ಸಾರವನ್ನು ತಿಳಿಸಿ ಇನ್ನ ಹೇಳುತ್ತಾರೆ, ಏಕಾದಶ ಸ್ಕಂದದಲ್ಲಿ ಕೃಷ್ಣ ಅವಧೂತನಿಗೆ ಕೊಟ್ಟ, ಅವಧೂತ ಯದುಮಹಾರಾಜನಿಗೆ ಕೊಟ್ಟ ಉಪದೇಶವನ್ನ ಕೃಷ್ಣ ಉದ್ಧವನಿಗೆ ಉಪದೇಶ ಕೊಡ್ತಾ ಇದ್ದಾನೆ. ಅವಧೂತ ಹೇಳಿದ, ನಿಮಗೆಲ್ಲ ಗೊತ್ತಲ್ವಾ ಎಷ್ಟು ಜನ ಗುರುಗಳು? 24 ಜನ ಗುರುಗಳು. ಭೂಮಿಯು ಗುರುವೇ, ಆಕಾಶವು ಗುರುವೇ, ನೀರು ಗುರುವೇ, ಅಗ್ನಿ ಗುರುವೇ, ವಾಯು ಗುರುವೇ, ಚಿಕ್ಕ ಹುಡುಗ ಗುರುವೇ, ಹುಡುಗಿ ಗುರು, ಸರ್ಪ, ಆನೆ, ಪಕ್ಷಿ, ಪಿಂಗಲ, ವೇಶ್ಯ. ಓ ದೊಡ್ಡ ಪಟ್ಟಿ ತಿಳ್ಕೊಂಡದ್ದೇನು? ಇವರೆಲ್ಲ ಗುರುಗಳು, ಇವರಿಂದ ಒಂದೊಂದು ಕಲತ್ತೆ. ಅಷ್ಟೇ ತಿಳಿದ್ರೆ ಅದು ಎಲಿಮೆಂಟರಿ ಭಾಗವತ ಆಯಿತು, ಜನ್ಮ ಇಡೀ ಹಾಗೆ ಇರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅವಧೂತನಿಗೆ ಉಪದೇಶ ಕೊಟ್ಟದ್ದು ಆ 24. ಸಂಶಯ ಬರಲ್ವಾ? ಈಗ ಅವಧೂತ ಭೂಮಿಯನ್ನು ನೋಡಿದಾಗ ನೆನಪಾಯಿತು. ಏನ್ ನೆನಪಾಯಿತು? ಸಹನ ಶಕ್ತಿ ನೆನಪಾಯಿತು. ಅದು ಕಲ್ತುಕೊಂಡ್ರು. ಭೂಮಿ ಎಲ್ಲರನ್ನ ಹೊರೆಯುತ್ತಾ ಇದೆ, ಎಲ್ಲರೂ ಮಲಮೂತ್ರಾದಿಗಳು ಮಾಡುತ್ತಾರೆ, ತಿರುಗುತ್ತಾರೆ, ಎಲ್ಲ ಮಾಡುತ್ತಾರೆ. ಸಹನದಿಂದ ಅವರನ್ನ ಸಹಿಸಿಕೊಂಡಿದ್ದಾಳೆ, ಆ ಗುಣ ಗೊತ್ತಾಯಿತು. ಈಗ ಒಳಗೆ ನೋಡಿ, ಆ ಸಹನ ಶಕ್ತಿ ಎಂಬ ಗುಣ ಭೂಮಿದು. ಭೂಮಿ ತಿಳಿಸಿಕೊಡ್ತಾ, ಭೂಮಿ ಆ ತಿಳಿಸಿಕೊಟ್ಟದ್ದು ಭೂಮಿ ಅಲ್ಲ, ಅವಧೂತನೊಳಗಿರುವ ಬಿಂಬಮೂರ್ತಿ ಅವಧೂತನನ್ನ ಭೂಮಿಯ ಕಡೆ ನೋಡುವಂತೆ ಮಾಡಿ ಭೂಮಿ ಒಳಗಿರುವ ಗುಣವನ್ನ ತಿಳಿಸಿಕೊಟ್ಟ. ಮತ್ತೆ ಗುರು ಯಾರು? ಬಿಂಬಮೂರ್ತಿಯೇ ಗುರು. ಮತ್ತೆ 24 ಜನ ಗುರುಗಳು ಅಂತ ಹೇಳ್ತಾರಲ್ಲ, ಅದು ತಪ್ಪಾಯಿತಲ್ಲ ಅಂದ್ರೆ ಅಲ್ಲ, ತನ್ನ ಆ ಅವಧೂತನೊಳಗಿರುವ ಸ್ವಾಮಿ ನಾನೇ 24 ಕಡೆ 24 ರೂಪದಿಂದ ಇದ್ದೇನೆ, ಪೃಥ್ವಿ ಭೂಮಿಯಲ್ಲಿ ಭೂಮಿ ಅಂತ ಕರೆಸಿಕೊಂಡಿದ್ದೇನೆ, ಆ ಭೂಮಿಯಲ್ಲಿ ಸಹನ ಶಕ್ತಿ ತೋರಿದ್ದು ನಾನೇ ಎಂಬುದು 24 ರೂಪದಿಂದ ದೇವರಿದ್ದು ಬಿಂಬಮೂರ್ತಿಯಾಗಿದ್ದು ಉಪದೇಶ ಕೊಟ್ಟದ್ದು ಬಿಂಬಮೂರ್ತಿ. ಒಟ್ಟಾರೆ ಎಷ್ಟು ರೂಪ? 25 ರೂಪಗಳು, ದೇವರ ರೂಪಗಳೇ ಆ ಅವಧೂತನಿಗೆ ಗುರು. ಇಲ್ಲದಿದ್ದರೆ ಜಡವಾದ ಭೂಮಿಯೇ ಗುರು ಅಂತ ಹೇಳೋದಾದರೆ ನಮಗೆಲ್ಲ ಪಾಠ ಬರಬೇಕಾಗಿತ್ತು. ಹುಟ್ಟಿದಾಗಲಿಂದ ಭೂಮಿಯನ್ನು ನೋಡುತ್ತಾನೆ ಇದ್ದೀವಿ, ಯಾರಿಗೂ ಉಪದೇಶ ಆಗಲಿಲ್ಲ. ಹಾಗಾದರೆ ಉಪದೇಶ ಯಾರು ಕೊಟ್ಟದ್ದು? ಬಿಂಬಮೂರ್ತಿಯೇ ಆಯಾ ಸ್ಥಾನದಲ್ಲಿ 24 ಸ್ಥಾನದಲ್ಲಿ ನಿಂತು ಒಳಗಿದ್ದು ಉಪದೇಶ ಕೊಟ್ಟದ್ದು. ಹೌದಾತ? ಇದು ಅವಧೂತೋಪಾಖ್ಯಾನ. ಒಟ್ಟಾರೆ ಆ ತಾತ್ಪರ್ಯ ಏನು? ನಿನ್ನೊಳಗಿರುವ ಸ್ವಾಮಿಯ ಚರಣವನ್ನು ಹಿಡಿದರೆ ಅವನೇ ನಾನಾ ಕಡೆಯಿಂದ ತನ್ನ ರೂಪಗಳನ್ನು ತೋರಿ ಉಪದೇಶ ಕೊಟ್ಟು ಉದ್ಧಾರ ಮಾಡುತ್ತಾನೆ ಎಂಬ ಒಳಗಿನ ಸೂತ್ರ ಅವಧೂತೋಪಾಖ್ಯಾನದಲ್ಲಿ ಬರ್ತಾ ಇದೆ. ನಂತರ ಬರತಕ್ಕಂಥದ್ದು ಭಿಕ್ಷುಗೀತ, ಶ್ರೀರಮಣ, ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು ಅಂತ ಬಹಳ ಜನ ಅಂದುಕೊಂಡ್ರು. ಪಾಪ ದಾಸರಾಯರು ತಮ್ಮ ಕುರಿತಾವ್ ಹೇಳ್ಕೊಂಡ್ರು, ದಾಸರಾಯರು ತಮ್ಮ ಕುರಿತು ಹೇಳ್ಕೊಂಡದ್ದಲ್ಲ. ಆ ಭಿಕ್ಷು ಹಿಂದೆ ಮಹಾಭೀಕರನಾಗಿದ್ದ, ವಿತ್ತವಿದ್ದವರ ಬೆನ್ನತ್ತಿ ದೂತರ ಕಳಿಸಿ ಕುತ್ತಿಗೆಯ ನಾ ಕೊಯಿಸಿದೆ, ಮದುವೆ ಮುಂಜಿಗಳಲ್ಲಿ ಸತ್ತ ಸುತ್ತಿಯ ಪೇಳಿದೆ. ಇದೆಲ್ಲ ದೋಷ ಯಾರದ್ದು? ಆ ಮಹಾದುಷ್ಟ ಇದ್ದ, ಅವ ಪರಿವರ್ತಿತನಾದ, ಭಿಕ್ಷುವಾದ, ಒಳ್ಳೆ ಗೀತೆ ಬಂತು, ಅದನ್ನು ದೇವರೇ ಹಾಡುತ್ತಾ ಇದ್ದಾರೆ. ಇಲ್ಲಿ ನೋಡೋದೇನು ಅಂದರೆ ಭಗವಂತ ಒಳಗಿನ ಸ್ವಭಾವ ಒಳ್ಳೆಯದಾಗಿದ್ರೆ ಕರ್ಮಾನುಸಾರವಾಗಿ ನಾನಾ ದೋಷಗಳಿದ್ರೂ ಅದನ್ನು ಕಳೆದು ಅವರನ್ನು ಶುದ್ಧರನ್ನ ಮಾಡಿ ಉದ್ಧಾರ ಮಾಡುತ್ತಾನೆ ಎಂಬ ಒಳಗಿನ ತತ್ವದ ಪರಿಚಯ ಭಿಕ್ಷುಗೀತೆಯಿಂದ ಬರ್ತಾ ಇದೆ. ನಂತರ ಐಲಗೀತ, ಇಲಾದೇವಿಯ ಮಗ ಪುರೂರವ ಶರೀರಕ್ಕಾಗಿ ಹಿಂದೆ ಬಿದ್ದು 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 ಕೊನೆಗೆ ಹೇಳಿದ, ಅಸ್ಥಿ ಮಾಂಸಗಳು ರಕ್ತ ಮಲ ಮೂತ್ರ ಇವೆಲ್ಲ ಒಳಗೆ ಇಟ್ಟು ಮೇಲೆ ಒಂದು ಚರ್ಮದ ಹೊದಿಕೆ ಹಾಕಿದ್ದಾರೆ, ಇದರ ಸುತ್ತು ಬೀಳಬೇಡಿ, ಒಳಗೆ ದೇವನಿದ್ದಾನೆ, ನೆನೆಯಿರಿ ಅಂದ. ಒಳ್ಳೆ ವಿಶೇಷದ ತಾತ್ಪರ್ಯವೇ ಇಲಾದೇವಿಯ ಮಗ ಐಲ ಹೇಳಿದ ಗೀತಾ ಅಂದ್ರು. ಅಂದರೆ ಭಗವಂತನೇ ಅಲ್ಲಿಂದ ನುಡಿಸ್ತಾ ಇದ್ದಾನೆ. ಈ ತರ ಏಕಾದಶ ಸ್ಕಂದವನ್ನು ಪೂರ್ಣಗೊಳಿಸಿ ಕೊನೆಗೆ ಹೇಳ್ತಾ ಇದ್ದಾರೆ, ಅಯ್ಯ ನಿನಗೇನು ಬೇಕು? ತುಂಬಾ ಭಗವಂತನ ಕುರಿತು ಪರಿಚಯ ಮಾಡಿಕೊಟ್ಟೆ. ಅವಾಗ ಪರೀಕ್ಷಿತ್ ಮಹಾರಾಜ ಹೇಳ್ತಾ ಇದ್ದಾನೆ, ದೇವರ ಕುರಿತು ತಿಳಿಸಿದ್ದಾಯಿತು, ಹೇಳಿದ್ದು ಹೇಳಿದಂತೆ ಅನುಭವಕ್ಕೆ ಬಂದಾಯಿತು, ನಾನು ನೀವಪ್ಪಣೆ ಕೊಟ್ರೆ ಪ್ರಾಣತ್ಯಾಗ ಮಾಡುತ್ತೇನೆ ಅಂದ. ತಥಾಸ್ತು ಅಂತ ಹೇಳಿದರು. ಮಹಾರಾಜ ಯೋಗ ಧ್ಯಾನದಲ್ಲಿ ಯೋಗ ಮುದ್ರೆಯಲ್ಲಿ ಕೂತ, ಭಗವಂತನಲ್ಲಿ ಮನಸ್ಸಿಟ್ಟ, ಪ್ರಾಣತ್ಯಾಗ ಮಾಡಿದ. ಪ್ರಾಣತ್ಯಾಗ ಮಾಡುವುದು ಸರಿಯಾಗಿ ತಕ್ಷಕ ಬಂದು ಕಚ್ಚುವುದು, ಶರೀರದಹನ ಆಗುವುದಾಯಿತು. ಭಾಗವತ ಕೇಳಿದರೆ ಸದ್ಗತಿ ಆಗುತ್ತೆ ಎಂಬುದಕ್ಕೆ ಪ್ರಬಲವಾದ ದೃಷ್ಟಾಂತ ಜಗತ್ತಿಗೆ ತೋರಿತು. ಎಲ್ಲವೂ ಪುಷ್ಟವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ ದೇವತೆಗಳು. ಈ ತರ ತಿಳಿಸಿಕೊಟ್ಟು ಕೊನೆಗೆ ದ್ವಾದಶ ಸ್ಕಂದದಲ್ಲಿ ಈ ಭರತಖಂಡದಲ್ಲಿ ಬರುವಂತಹ ನಾನಾ ರಾಜರು, ಕೊನೆಗೆ ಪ್ರಜಾಸ್ವಾಮ್ಯ ಅಂತ ಬರುತ್ತಲ್ಲ, ಇದು ತುರುಷ್ಕರ ರಾಜ್ಯ, ನಂತರ ಏನೇನಿದೆ ಎಲ್ಲವನ್ನ ಕಲಿಕಾಲದ ಪ್ರಭಾವವನ್ನು ಹೇಳಿ ಭಗವಂತ ಕಲ್ಕಿ ನಾಮಕನಾಗಿ ಬಂದು ಸಂಹಾರ ಮಾಡಿಬಿಡ್ತಾನೆ ದುಷ್ಟರನ್ನ, ಪುನಃ ಕೃತಯುಗದ ಸ್ಥಾಪನೆ ಆಗುತ್ತೆ ಅಂತ ಹತ್ತವತಾರದ ಪರಿಚಯ ಮಾಡಿಕೊಟ್ಟು ಕೊನೆಗೆ ದೇವರ ದರ್ಶನ ಮಾಡಿದರು. ಯಾವ ವರ ಬೇಡ ಅಂತ ಹೇಳಿ ಪ್ರಳಯ ಕಾಲದಲ್ಲಿ ದೇವರ ದರ್ಶನ ಮಾಡಿ, ಅಪರೂಪದ ದರ್ಶನ ಮಾಡಿ ರುದ್ರದೇವರು ಪಾರ್ವತೀದೇವಿ ದರ್ಶನ ಕೊಟ್ಟರೂ ಕೂಡ ವರಬೇಡ ಅಂತ ಹೇಳಿ ಪುರಾಣ ಪ್ರವರ್ತಕನಾಗಿ ನಿಂತಹ ಮಾರ್ಕಂಡೆಯರ ಚರಿತ್ರೆಯನ್ನ ತಿಳಿಸಿಕೊಟ್ರು ಅಂತ ಹೇಳುತ್ತಾ ಇಷ್ಟೆಲ್ಲ ಪ್ರತಿಯೊಬ್ಬರಲ್ಲಿ ನಿಂತು ಅವರವರ ಜೀವನ ಚರಿತ್ರೆಯನ್ನು ನೋಡಿದಾಗ, ಅವರವರಲ್ಲಿ ನಿಂತು ಅವರಿಂದ ಸಾಧನೆ ಮಾಡಿಸಿ ಅವರವರಿಗೆ ಮುಕ್ತಿಯನ್ನು ಕೊಟ್ಟ ಒಬ್ಬ ಸ್ವಾಮಿ ಇದ್ದಾನಲ್ಲ, ಸುರ ಋಷಭಾಯ ನಮಸ್ಸನಾತನಾಯ, ಎಲ್ಲರನ್ನ ಉದ್ಧಾರ ಮಾಡತಕ್ಕಂಥ ಸನಾತನ. ನಾದೇನ ಸಹ ವರ್ತದೆ ಇತಿ ಸನಾತನ, ಸನಾತನ ಏವ ಸನಾತನ ಅಂತಾರೆ. ವೇದವಾದದಿಂದ ಸದಾ ಇರುವಂಥವ ಸ್ವಾಮಿ ಬಿಂಬಮೂರ್ತಿ ನಮ್ಮನ್ನು ಸದಾ ರಕ್ಷಣೆ ಮಾಡಲಿ. ಗ್ರಂಥ ಶುರುವಾದದ್ದೇ ಜಕಾರದಿಂದ ಜನ್ಮಾದ್ಯಸಯತಃ ಅಂತ, ಕೊನೆಗೆ ಮುಕ್ತಾಯ ಆದದ್ದೇ ಸನಾತನ ಯ ಅಂತ ಯಕಾರದಿಂದ. ಈ ಗ್ರಂಥದ ಹೆಸರೇ ಜಯ, ಈ ಗ್ರಂಥ ಪ್ರತಿಪಾದ್ಯ ಮೂರ್ತಿಯ ಹೆಸರೇ ಜಯ. ಯಾರಾದರೆ ಈ ಗ್ರಂಥವನ್ನ ಹೇಳ್ತಾರೋ ಹೇಳಸ್ತಾರೋ ಕೇಳತಾರೋ ಎಲ್ಲರಿಗೂ ಕೂಡ ಜಯ ಕಟ್ಟಿಟ್ಟ ಬುತ್ತಿ, ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ಎಂಬಲ್ಲಿಗೆ ಏಳು ದಿವಸಗಳ ಕಾಲ ಭಾಗವತ ಕೇಳಿದವು. ನಿಮ್ಮ ಹೆಸರು ಶೇಷಗಿರಿರಾವ್, ಶೇಷಿಗರಾಯ ದಂಪತಿಗಳು ವಿಶೇಷವಾಗಿ ಭಾಗವತ ಸಪ್ತಾಹವನ್ನ ಮಾಡಿಸಿದರು. ತುಂಬಾ ಕಾಲದಿಂದ ಕೇಳ್ತಾ ಇದ್ರು. ಈ ತಿಂಗಳಿಗೆ ಅದು ಅನುಕೂಲ ಆಯಿತು. ಭಗವಂತ ಆ ದಂಪತಿಗಳಿಗೆ ಅವರ ವಂಶಕ್ಕೆ ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತು ಎಲ್ಲವನ್ನ ಕೊಟ್ಟು ಅನುಗ್ರಹ ಮಾಡಲಿ. ಮತ್ತು ನಾನು ಅವರಿದ್ದರೆ ಸಾಲದು, ನೀವೆಲ್ಲ ಬರಬೇಕು. ನಾಲ್ಕೂವರೆ ಕರೆದ್ರು ಬರ್ತೀರಾ, ಆರಕ್ಕೆ ಕರೆದ್ರು ಬರ್ತೀರಾ, ಏಳಕ್ಕೆ ಕರೆದ್ರು ಬರ್ತೀರಾ ನಿಜವಾಗಿ. ಇಲ್ಲದಿದ್ರೆ ಆಚಾರ್ಯ ನಾವು ಬರಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು ಬಂದು? ಅದೂ ಅಲ್ಲದೆ ನಾಲ್ಕೂವರೆ ಗಂಟೆ, ನಾಲ್ಕು ಗಂಟೆ ಅಂದ್ರೆ ನಿದ್ದೆ ಪ್ರಾಂತ, ಇನ್ನ ಚೂರು ನಿದ್ದೆಯಿಂದ ಏಳುವ ಪ್ರಾಂತ, ಅಂತಹ ಕಾಲಕ್ಕೆ ಬಂದು ನಿದ್ದೆ ಇಲ್ಲದೆ ಕೂತು ನೋಡಿ. ಇಲ್ಲಿ ಮಾತು ಸಂಘದಲ್ಲಿ ನೋಡೋದೇನೆಂದ್ರೆ ಯಾರು ನಿದ್ದೆ ಮಾಡಲ್ಲಪ್ಪ, ಸಂತೋಷವಾಗಿರ್ತಾರೆ. ನಿದ್ದೆ ಮಾಡೋದೇ ಇಲ್ಲ ಅಲ್ಲ, ನಿದ್ದೆ ಮಾಡದಂಗಿರೋದಲ್ಲ, ಆಸಕ್ತಿಯಿಂದ ಕೇಳ್ತೀರಾ. ಭಗವಂತ ನಿಮಗೆಲ್ಲ ವಿಶೇಷವಾಗಿರ್ತಕ್ಕಂತಹ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಕೇಳಿದ್ದನ್ನು ಅನುಷ್ಠಾನ ಮಾಡುವ ಸೌಭಾಗ್ಯ ನಿಮಗೆಲ್ಲ ಕೊಡಲಿ, ನನಗೂ ಕೊಡಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಎರಡು ವಾಕ್ಯಸ್ಮಗಳನ್ನು ವಾದಿರಾಜ ವರದ ಮಧ್ವ ವರದ ಗೋಪಾಲಕೃಷ್ಣನ ಪಾದಾರವಿಂದ ಕರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು.
ದಂಪತಿಗಳು ಭಾರತ ಯುದ್ಧ ಕೇಳ್ತಾ ಇದ್ರು, ಅವರು ಯುದ್ಧ ಅಭಿಯಾನ ನೆರವೇರಿದೆ.